श्रीगुरुभ्यो नमः हरिः ओम् जलज्येष्ठनिभाकारम् जगदीशपदाश्रयम् जगदीतरविख्यातम् जगन्नाथगुरुम् भजे हरिकथामृतसारगुरुवरकरुणवृन्दावनिततेरुवे परमभगवद्भक्तहृदनादरतेरुवधूः ಮಾರಮಣ ನರಮನೆಗೆ ಸುಮಹಾದ್ವಾರ ಬೆನಿಸುವ ವದನ ಕೊಪ್ಪುವ ತೋರಣ ಸ್ಪಷ್ಟಗಳು ಕೇಶಗಳೇ ಪತಾಕೆಗಳು ಊರಿ ನಡೆವಂಗಿಗಳು ಜಂಘೆಗಳು ಊರು ಮಧ್ಯೋದರ ಶಿರಗಳು ಆಗಾರ ದುಪ್ಪರಿಗೆಗಳು ಕೋಶಗಳ ಐದು ಕೋಣೆಗಳು. ಇನ್ನ ಶರೀರವನ್ನೇ ಭಗವಂತನಿಗೆ ಪಟ್ಟಣ ಅಂತ ಅರ್ಪಣೆ ಮಾಡುವ ಕ್ರಮವನ್ನ ಹೇಳ್ತಾ ಇದ್ದಾರೆ. ಇವೆಲ್ಲ ಕೂಡ ಹೇಳಿದ್ರಲ್ಲ, ಏನು ನಮ್ಮ ಒಳಗೆ ಪದಾತಿಗಳು ಇವೆಲ್ಲ ಬರ್ತಾ ಇದ್ದಾರೆ, ಕನ್ನಡಿಗಳ ಸಾಲುಗಳು, ಚಿತ್ತವೇ ಮಂಟಪ ಕಲಶ, ಇದೆಲ್ಲ ನಮಗೆ ಹೇಳಿಕೊಟ್ಟ ಚಿಂತನೆಯ ಕ್ರಮ. ಆದರೆ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ, ಅದನ್ನು ಹೇಳ್ತಾರೆ. ಇದೆಲ್ಲ ಉಪನಿಷತ್ತಿನಲ್ಲಿ ಬರುವ ವಿದ್ಯೆ. ನಮ್ಮಲ್ಲಿರುವ ತತ್ವಾಭಿಮಾನಿಗಳು ಈ ರೀತಿ ನಮ್ಮ ಶರೀರ ಚಿಂತನೆ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಪುಣ್ಯ ಪಡಿತಾನೇ ಇರ್ತಾರೆ. ನಾವು ಚೂರು ಚಿಂತನೆ ಮಾಡಿದರೆ ಚೂರು ಕೊಡ್ತಾರೆ, ಇಲ್ಲ ಅವರೇ ಹೊತ್ಕೊಂಡು ಹೋಗ್ತಾರೆ. ಇದೇನೋ ನಮ್ ಕೈ ಬಂತು, ಮಾಡ್ತಾರಪ್ಪ ಇವೆಲ್ಲ, ಏನೋ ದೇಹ ಅಂತೆ, ದೇವರಿಗೆ ಅರಮನೆ ಅಂತೆ, ಯಾಕೆ ಕೊಡ್ತಾರೆ ಅಂದ್ರೆ, ಮಾಡೋದು ಬಹಳ ಸೀರಿಯಸ್ ಆಗಿ ಇದೇ ಸಬ್ಜೆಕ್ಟ್, ಇದೇ ಬೇಕು ನಮಗೆ, ಈ ತರನೇ ಚಿಂತನೆ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೊಬ್ಬರ ದೇಹದಲ್ಲಿರುವ ತತ್ವಾಭಿಮಾನಿಗಳು ಮಾಡುವ ಸಾಧನೆ ಇದೆ. ತತ್ವಾಭಿಮಾನಿಗಳ ಚಿಂತನೆ ವಿಶೇಷವಾಗಿ ಉಪಾಸನೆ ಮಾಡಿದ್ರೆ ಚಿಂತನೆ ಸ್ಮರಣೆ ಆದರೂ ಮಾಡ್ರಪ್ಪ ಅಂತ ಹೇಳ್ತಾರೆ. ಇದು ಮಾಡಿದ್ರೆ ಏನಾಗುತ್ತೆ, ನಮಗೆ ಅದ್ಭುತವಾದ ಯಾಗಗಳು ಮಾಡಿದ ಭಗವಂತನ ಪ್ರೀತಿಕರವಾದ ಫಲ ಬರುತ್ತೆ. ಯಾಗಗಳು ಮಾಡಿದರೂ ದೇವರು ನಮ್ಮ ಕಡೆ ನೋಡತಾನೋ ಇಲ್ಲೋ, ಅದಕ್ಕೆ ಹೇಳ್ತಾರೆ, ಜಾಲ ನಕ್ಷತ್ರ ಸಂಖ್ಯಾ ಮೀರಿದ ಮಹಾದಾನ ಕಾಲೋಚಿತವಾದ ಕರ್ಮ ಧ್ಯಾನ ಮೌನ ಜ್ವಾಲವಾದ ಕ್ರೂರ ತಪ ಹೋಮ ಸುರರ್ಚನ ಸ್ಥೂಲ ಕರ್ಮಾಭಿಜಾತ ಪುಣ್ಯದಿಂದ ತ್ರಿದಶಾಧಿಪತಿ ಸ್ಥಾನ ವೈದಿದ ನಂತರ ಇಳಿಯಬೇಕೋ ಧರಿಗೆ ಭೂಯೋ ಭೂಯೋ. ಕೊನೆ ಹೇಳ್ತಾರೆ, ಒಲಿಯನು ಇದಕ್ಕೆ ಜಲಜಾಯತೆ ಕ್ಷಣ, ಒಲಿಸಬೇಕೆಂಬುದು ನಿನ್ನ ಮನದಲ್ಲಿತ್ತೆ, ಹೇಳಿದ ಮಾತಿನಲ್ಲಿ ಸಂದೇಹ ಮಾಡದಲೇ ಸುಲಭವಾದ ಪಥ ಪಿಡಿಯೋಬೇಕ ಅಂದ್ರು. ಈ ರೀತಿ ಚಿಂತನೆ ಮಾಡಿದ್ರೆ ಭಗವಂತನಿಗೆ ಪ್ರೀತಿಯಾಗುವಷ್ಟು ಏನು ಕೋಟಿ ಕೊಟ್ಟರು ಬರಲ್ಲ, ಅದನ್ನು ಚಿಂತನೆ ಮಾಡಬೇಕು. ಯಾಕಂದ್ರೆ ಈ ಚಿಂತನೆಯ ಒಂದು ಪ್ರಾಧಾನ್ಯ ಗೊತ್ತಾದರೆ ನಿತ್ಯವೂ ಚಿಂತನೆ ಮಾಡ್ಲಿಕ್ಕಾಗುತ್ತೆ. ಒಂದು ಮಾತು ಹೇಳಿ, ನಿನ್ನಿಂದೆಲ್ಲ ಕೇಳಿದ್ರಲ್ಲ, ಬರ್ಕೊಂಡ್ರಲ್ಲ, ಇವತ್ತು ಚೂರು ಚಿಂತನೆ ಮಾಡಿ ಪ್ರಯತ್ನ ಮಾಡಿದ್ರ, ಇವತ್ತು ಯಾರಾಗ ಚಿಂತನೆ ಮಾಡಿದ್ರಿ ನಿನ್ನೆ ಹೇಳಿದ್ದನ್ನ? ಇಲ್ಲ, ಅದಕ್ಕೆ ಇಷ್ಟಮ್ಮ ಇಷ್ಟವರೆಗೆ ಏನೇನು ಹರಿಕಥಾಮೃತಸಾರದಲ್ಲಿ ಚಿಂತನೆ ಹೇಳ್ತಾ ಇದೆ, ನಿತ್ಯವೂ ಮಾಡ್ತಾ ಇದ್ದೀರಾ? ಮಾಡ್ಲೇಬೇಕು, ಸೀರಿಯಸ್ ಆಗಿ ಕೂತ್ಕೊಂಡು ಮಾಡಿ. ಇವತ್ತಿಂದಂತೂ ಇವತ್ತೇ ಮಾಡಿಬಿಡಿ, ಮುಗಿದ್ಮೇಲೆ ಒನ್ ಅವರ್ ಅಷ್ಟೇ ಪ್ರವಚನ, ಆದಮೇಲೆ ಬೇಕಾದಷ್ಟು ಟೈಮ್ ಕೂತಿರುತ್ತೆ. ಇವತ್ತೊಂದು ಮುಗಿಸ್ಬಿಡಿ, ನಿನ್ನೆ ಮೊನ್ನೆ ಈ ಸಂಧಿಯಲ್ಲಿ ಹೇಳಿದ್ದೆಲ್ಲ ಒಂದ್ಸಲ ಹೇಳ್ತಾ ಹೋದ್ರೆ ಸರಸರಸ ನೆನಪಾಗುತ್ತೆ, ಅಲ್ಲಲ್ಲೇ ಪೆಟ್ಟಾಪಣೆ ಬಿಟ್ಬಿಡಿ. ಮಿಕ್ಕದೆಲ್ಲ ಕೊಡ್ ಚಿಂತನೆ ಮಾಡಿದ್ರೆ ಏನಾಯ್ತಮ್ಮ? ಎಷ್ಟಾಗಿದೆ ಮಹಾಸಂಧಿ? 5:32 ಇನ್ನ ಆಗಿಲ್ಲ, 5 ಸುಲಭವಾಗಿ ಮಾಡಬಹುದು. ನಿತ್ಯ 5 ಸಂಧಿ ಸರಸರ. ಒಟ್ಟು 3 ಮತ್ತೆ ಇನ್ನೂ ಸುಲಭ ಆಯ್ತಲ್ಲ, ಹೆಚ್ಚಿಗೆ ಆದ್ರೆ ಕಷ್ಟ. ಮಾಡಬೇಕು ಅಂತ ಹಂಬಲ ಬರಲಿ, ಕೇಳಿ ಬಿಡುವುದು ಬೇಡ. ದಯವಿಟ್ಟು ನಿಮ್ಮ ಕೇಳ್ಕೊಂತ ಇದ್ದೀನಿ, ಹೇಳಿದ್ದನ್ನ ನಿತ್ಯ ಮಾರನೇ ದಿನ ಅವತ್ತಿನ ದಿನ ನಿತ್ಯ ಮಾಡ್ತಾ ಬನ್ನಿ, ಇಲ್ಲದಿದ್ರೆ ವ್ಯರ್ಥ, ಸುಮ್ಮನೆ ಟೈಮ್ ಪಾಸ್ ಬಂದಂಗ ಆಗುತ್ತೆ, ದಯವಿಟ್ಟು ಮಾಡ್ಬೇಡಿ. ಸರಿಯಾ, ಇಷ್ಟಕ್ಕಿಂತ ಹೇಗೆ ಕೇಳ್ಕೋಬೇಕು ನಂಗೆ ಗೊತ್ತಿಲ್ಲ ಅಲ್ವಾ. ದಾಸರು ಹೇಳ್ತಾರೆ ಯಾವತ್ತಿಂದವತ್ತು ಮಾಡ್ತಾ ಬನ್ನಿ, ಹಿಂದಿಂದೆಲ್ಲ ಮಾಡ್ತಾ ಬನ್ನಿ. ಇದಕ್ಕಾಗಿ ಜನ್ಮ ಕೊಟ್ಟದ್ದು, ನಮ್ ಬಹಳ ಬ್ಯುಸಿ ಆಗಿದ್ದೀವಿ, ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ ದಯವಿಟ್ಟು ತರಬೇಡಿ ಬಾಯಿಂದ. ಇದು ಮಾಡಿ ಮುಗಿಸಿ ಮತ್ತೆ ಎರಡು ಮಾಡ್ಕೊಳ್ಳಿ. ಅದಕ್ಕೆ ನೀವು ಎಷ್ಟು ಬೇಗ ಹೇಳ್ತೀರೋ ನಂಗೆ ಗೊತ್ತಿಲ್ಲ. ಯಾವಾಗಲೂ ಸರಿ ಹೇಳಿ ರಾತ್ರಿ ಕೂಡಿ ಮಾಡಿಬಿಟ್ಟು ಮುಗಿಸಿ, ಅವತ್ತಿಂದ ಅವತ್ತು ಮುಗಿಬೇಕಲ್ಲ, ಇಲ್ಲದಂತ ಉಪಯೋಗವಿಲ್ಲ. ಯಾಕಪ್ಪ, ನಮ್ ಜನ್ಮ ಕೊಟ್ಟಿದ್ದೆ ಅದಕ್ಕೆ. ನಿಮಗೆ ಟೈಮಿಗೆ ನಿಮ್ಮ ಜೀವನ ನಿತ್ಯ ಕೆಲಸಗಳು ಮನೆಯಲ್ಲಿ ಮಾತು ಬರಬಾರದು ನಿಮಗೆ, ಆ ತರ ಮಾಡಲೇಬೇಕು. ಅದರ ಜೊತೆಗೆ ಇದೆಲ್ಲ ಮಾಡಲೇಬೇಕು. ಅದು ಹೇಗ್ ಮಾಡಬೇಕು ನೀವೇ ನೋಡ್ಕೊಳ್ಳಿ, ಅದು ಹೇಗೇಗ್ ಮಾಡ್ಬೇಕು ನೀವು ನೋಡ್ಕೊಳ್ಳಿ. ಆಗಿಲ್ಲ ನೋಡ್ಕೊಳ್ಳಿಕ್ಕೆ, ಸಲಹೆ ಬೇಕಾ, ಕನ್ಸಲ್ಟೇಷನ್ ಬೇಕಾ, ಕೊಡ್ತೀನಿ ನಿಮ್ಗೆ. ಪರ್ಟಿಕ್ಯುಲರ್ ನಿಮ್ ಜೀವನ ಹೇಗದೋ ಅದಕ್ಕೆ ತಕ್ಕಂತೆ ಎಲ್ಲ ಸೆಟ್ ಮಾಡಿ ಕೊಡ್ತೀನಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಂತೆ ಕೊಡ್ತೀನಿ, ಮಾಡ್ತೀನಿ. ನೀವೇ ಸೆಟ್ ಮಾಡ್ಕೊಳ್ಳಿಕ್ಕೆ ನೋಡಿ, ಆಗಿಲ್ಲ ನಾನು ಕೇಳಿ ನಾ ಮಾಡ್ಕೊಡ್ತೀನಿ, ಬಿಡ್ಬೇಕು, ದಯವಿಟ್ಟು ಬಿಡ್ಬೇಕು. ಅದಕ್ಕೆ ಹೇಳ್ತಾರ, ಮೋದ ತೀರ್ಥರ ಮತಾನುಗರಾಗಿದ್ದ ಸುಜನರ ಇನ್ನು ಮುಂದಕ್ಕೆ ಹೋಗ್ಬಿಡ್ತಾರೆ, ನನ್ನ ಅಷ್ಟು ಬಂದಿಲ್ಲ. ಪಾದಕ್ಕೆರಗಿ ಬೇಡಿ ಕೊಂಬೆ, ದುರುಳರಿಗೆ ಪೇಳಸಲ್ಲ ಅಂತ. ದುರುಳರಿಗೆ ಹೇಳಲ್ಲ, ನಾವೇ ಮಾಡಲ್ಲ ಅಂದ್ರೆ ನೀವು ಮಾಡ್ತೀವಿ. ಸರಿಯಾ, ನೀವು ಮಾಡ್ತೀನಿ ಅಂತ ನಂಬಿಕೆಯಿಂದನೇ ಹೇಳ್ತಾ ಇದ್ದೀನಿ ನಾನು. ಯಾವತ್ತಿಂದ ಅವತ್ತು ಅನುಷ್ಠಾನ, ಹಿಂದಿನದ್ದೆಲ್ಲ ಅನುಷ್ಠಾನ ನೀವು ಮಾಡದಿದ್ರೆ ಗೊತ್ತು. ಸರಿ, ಹಾಗಾದ್ರೆ ಮಾರಮಣನ ಅರಮನೆಗೆ ಸುಮಹಾದ್ವಾರವೆನಿಸುವ ವದನ. ಇದು ದೊಡ್ಡ ದೇವರ ಅರಮನೆ, ಇದು ನಾವು ಕಟ್ಟಿಲ್ಲ, ಅವನೇ ಕಟ್ಟಿಕೊಂಡಿದ್ದು, ಅವನೇ ಕಟ್ಟಿದ್ದಾನೆ. ಅದ್ಭುತವಾಗಿ ನಮ್ಮ ಶರೀರದಲ್ಲೇ ಕೂತ್ಕೊಂಡು ತನ್ನ ಅರಮನೆ ಕಟ್ಟಿದ್ದಾನೆ. ಅವನ ಅರಮನೆ ಅವನಿಗೆ ಕೊಡ್ಲಿಕ್ಕೆ ನಮಗೇನಂತ ಗಂಟು ಹೋಗಿತ್ತು. ಅವನು ಹೇಗೆ ಕೂತಿದ್ದಾನೆ, ನಿಮ್ಮನೆಗೆ ಬಂದು, ನಿಮ್ಮನೆಗೆ ಬಂದು, ನೀವು ನೀವೇ ಕೂತಿದ್ದೀರಾ ನಿಮ್ಮನೆಯಲ್ಲಿ ಬಂದು ನಿಮ್ಮನೆ ನಿಮ್ಗೆ ಅರ್ಪಣ ಅಂತ ಹೇಳಿ, ನಮ್ಮನೆ ನಮ್ಗೆ ಅರ್ಪಣೆ ಅಂತ ಹೇಳಿ. ಅಷ್ಟಾದ್ರೂ ಮಾಡಿದಿರಲ್ಲ ಅಂತ ಮಂತ್ರ ಕೊಡ್ತಾರೆ. ಹೌದಾ, ಹಾಗೆ ಹೇಳ್ತೀವಲ್ಲ, ಯಾರೋ ಅವನಿಗೆ ಹೋಗಿ ನಿಮ್ದೇ ಮನೆ, ನಿಮ್ದೇ ಕೈಯೇ, ನಿಮ್ದೇ ಊಟ, ನಿಮ್ದೇ ಬಾಯಿ, ನಿಮ್ದೇ ಮಾಡಿ ಅಂತೇಳಿ ಹಾಗೆ ದೇವ್ರಿಗೆ ಕೊಡೋದು ನಾವು. ಅಷ್ಟು ಮಾತಾದ್ರೂ ಮಾತಾಡ್ಲಿಕ್ಕೆ ಎಷ್ಟು ಸೋಮಾರಿಗಳು ನಾವಲ್ಲ, ಯಾರು ಮಾಡ್ತಾರೆ ಇವೆಲ್ಲ. ಹೌದು, ನಿಂದೇ ಅಪ್ಪ ಅಂತ ಚಿಂತನೆ, ಆ ರೂಪದ ಅರ್ಪಣೆ ಪ್ರತ್ಯೇಕ. ಇಲ್ಲಿ ಎರಡಕ್ಕೆ ಹಂತಕ್ಕೆ ನಿಂತು ಬಿಡುತ್ತೆ, ಎಲ್ಲ ನಿಂದೆ ಎಂಬುದ್ರಾಗ ನಿಂತು ಬಿಡುತ್ತದು, ಅಲ್ಲಿ ಚೂರು ಮುಂದಕ್ಕೆ ಆ ರೂಪದ ಅರ್ಪಣೆ. ಆದ್ರಿಂದ ಮಾನಮಣನ ಅರಮನೆಗೆ ಅದಕ್ಕೆ ಹೇಳ್ತಾರೆ, ಈ ಜ್ಞಾನ ಕೊಟ್ಟದ್ದು ಯಾರು, ಈ ವಸ್ತು ಕೊಟ್ಟದ್ದು ಅವನೇ, ಎಲ್ಲ ಕೊಟ್ಟದ್ದು ಅವನೇ. ಈ ಜ್ಞಾನ ಕೊಟ್ಟದ್ದು ಯಾರು, ಮಾ ಅರಮಣ. ಮಾ ಅಂದ್ರೆ ಜ್ಞಾನಮೂರ್ತಿ ಲಕ್ಷ್ಮೀದೇವಿ, ಆಕೆಗೆ ಜ್ಞಾನ ಕೊಡೋದು. ಅಂದ್ರೆ ಯಾವಾಗ್ಲೂ ಹೇಳ್ತಾರೆ, ಜ್ಞಾನ ಸ್ಫೂರ್ತಿ ಲಕ್ಷ್ಮೀದೇವಿ ಮೊದಲುಕೊಂಡು ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಸ್ಫೂರ್ತಿ ಹೊಳಕ ಯಾವಾಗ್ಲೂ ಯಾರಿಂದ ಬರುತ್ತೋ ಅಂತಹ ದೇವರಿಗೆ ನಮಸ್ಕಾರ. ಅದಕ್ಕೆ ಮಾ ರಮಣ ನರಮನೆಗೆ ಎಲ್ಲಿಗಲ್ಲಿ ಕೊಟ್ಬಿಡ್ತಾರೆ ದಾಸರಾಯರು, ಇದೆಲ್ಲ ಕೂಡ ದೇವರೇ ಕೊಡ್ತಾ ಇದ್ದಾನೆ, ಅದನ್ನ ನೆನೆಸ್ಕೋ, ನೆನೆಸ್ಕೊಂಡು ದೇವರಿಗೆ ಅರ್ಪಣೆ ಮಾಡು. ಸುಮಹಾದ್ವಾರ ವೆನಿಸುವ, ಮಹಾದ್ವಾರ ಯಾವುದು ಅಂದ್ರೆ ವದನ. ಮಹಾದ್ವಾರ ಎಲ್ಲೆಲ್ಲಿ ಹೋಗ್ತೀವಿ ಆ ದೇವಸ್ಥಾನ ನೋಡಿದಾಗ ನಮ್ಮ ಶರೀರವೇ ನೆನಪಾಗುತ್ತೆ. ಶ್ರೀಮಠಕ್ಕೆ ಹೋಗ್ತೀರಾ, ದೊಡ್ಡ ಪ್ರಾಕಾರ, ಎಂಥ ದೊಡ್ಡ ಪ್ರಾಕಾರ, ಅದಕ್ಕೆ ಬಾಗಿಲು ಎಷ್ಟು ದೊಡ್ಡದಿದೆ, ಶ್ರೀಮಠದಲ್ಲಷ್ಟೇ, ಶ್ರೀರಂಗದಲ್ಲಷ್ಟೇ, ತಿರುಪತಿಯಲ್ಲಷ್ಟೇ, ಎಲ್ಲಾ ಕಡೆ ಇರುತ್ತೆ. ಪ್ರಾಕಾರ ದೊಡ್ಡದು, ಮೂರ್ತಿ ಶ್ರೀನಿವಾಸರು ವಾಸಿ, ಶ್ರೀಮಠ ಅಂತೂ ಬಹಳ ಇಷ್ಟೇ ಇಷ್ಟು ಮೂರ್ತಿ. ಅದು ನೋಡಿದೆ ಸರಿಯಾಗಿ ಅನ್ಸುತ್ತೆ. ಅಲ್ಲಿ ಹೋದಾಗ ನಾನು ಕೆಲವರು ಹೇಳಿದ್ದೆ, ನಮ್ಮ ಶರೀರ ಥರನೇ ಇದೆ ನೋಡ್ರಿ, ಬಿಂಬಮೂರ್ತಿ ಒಳಗೆ ಕೂತಿರ್ತಾನೆ, ದೊಡ್ಡ ಶರೀರ, ಅದೇ ತರ ಒಳಗೆ ಸ್ವಾಮಿ ಕೂತಿದ್ದಾನೆ, ಸುತ್ತಲ್ಲ ಕೂಡ ಇಷ್ಟು ಪ್ರಾಕಾರ, ದೊಡ್ಡ ಬಾಗಿಲು ಎಲ್ಲ ಹಾಗೆ ಇದೆ, ನೋಡಿದ್ರೆ ಇದೇ ಡಿಫ್ಟೋ ಫ್ರಂಟ್ ಕಾಣಿಸುತ್ತೆ ಅಂತ ಅದೇ ನೆನಪಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾನವನ ನರಮನೆಗೆ ಸುಮಹಾ ದ್ವಾರವೆನಿಸುವ ವದನಕ್ಕೆ ಒಪ್ಪುವ ತೋರಣ ಕಟ್ಟಬೇಕಲ್ಲ ಅಂದ್ರೆ ಈ ನಿತ್ಯ ತೋರಣ ಬಂದೇ ಬರುತ್ತೆ. ಯಾವುದು ಸ್ಪಷ್ಟಗಳು, ಕೇಶಗಳೇ ಪತಾಕೆಗಳು, ಈ ಕೇಶಗಳೆಲ್ಲ ಪತಾಕೆಗಳಂತೆ. ಹೌದು, ತಲೆ ಮೇಲೆ ಚೆನ್ನಾಗಿ ಬಂದಿರುತ್ತೆ. ಅದರ ಅರ್ಥ, ಸಾಮಾನ್ಯವಾಗಿ ಗಂಡಸರಿಗೆ ಇವೆಲ್ಲ ತೋರಣ ಸ್ಪಷ್ಟಗಳು ಅಂತ ಬರುತ್ತೆ, ಆದರೆ ನಮಗೆಲ್ಲ ತೆಗಿಬೇಕು ಅವೆಲ್ಲ, ಯಾರು ಇಟ್ಕೊಳ್ಳಿಕ್ಕಿಲ್ಲ. ಮಚ್ಚಾಯ್ಪ್ಪ ಯಾಕೆ ತೆಗೆದು ಬಿಡ್ಬೇಕು ಅಂದ್ರೆ, ಯಾರಾದ್ರೂ ಇಟ್ಕೊಂತೀರೋ ಒಂದು ವೇಳೆ ಇಟ್ಕೊಳ್ಳೋದಾದ್ರೂ ಕೂಡ ದೇವರ ತೋರಣ ಅಂತ ಇಟ್ಕೊಳ್ರಿ. ಹಾಗೆ ಕೇಶಗಳು ಬರ್ತಾನೆ ಇರುತ್ತೆ. ಈ ಪತಾಕಗಳ ನೋಡಿ ಬರೋದು ಕೃಷ್ಣನ ಕಿರರಥ, ಒಂದು ಒಳಗೆ ತಿರುಗಾಡು ರಥ, ಒಂದು ಹೊರಗೆ ತಿರುಗಾಡು ರಥ, ಚಂದ್ರರಥ ಸೂರ್ಯರಥ ಅಂತ ಎರಡು. ರಾಯರ ಒಳಗೆ ತಿರುಗಾಡು ರಥ ಚಂದ್ರರಥ, ಕೃಷ್ಣನಿಗೆ ಹೊರಬೀದಿಯಲ್ಲಿ ತಿರುಗಾಡುವ ಪತಾಕಗಳೆಲ್ಲ ಹಾಕಿ ಇರುತ್ತಲ್ಲ ಅದು ಸೂರ್ಯರಥ ಅಂತ ಹೇಳ್ತಾರೆ. ಆ ಸೂರ್ಯರಥಕ್ಕೆ ಎಲ್ಲಿ ನೋಡು ಕೇಶಗಳ ತರಣೆ ಎಲ್ಲ ಬಂದು ಪತಾಕಗಳೆಲ್ಲ ಬಂದಿರುತ್ತೆ. ಅದು ಮೈ ತುಂಬ ಪತಾಕಗಳ ತಲೆಯಲ್ಲಿ ಅದನ್ನು ಹೇಳ್ತಾರೆ ಕೇಶಗಳೇ ಪತಾಕಗಳು. ಊರಿ ನಡೆವ ಅಂಘ್ರಿಗಳು ಜಂಘಗಳು ಊರು ಮಧ್ಯೋದರ ಶಿಖರಗಳು ಹೇಳ್ತಾ ಇದ್ದಾರೆ. ಊರಿ ನಡೆಯುವಂತಹ ಯಾವ್ದಾವುದು ಅಂದ್ರೆ ಪಾದಗಳು ಅಂಘ್ರಿಗಳು, ಜಂಘ ಅಂದ್ರೆ ಕಣಕಾಲು, ಜಂಘ ಆದ್ಮೇಲೆ ಮಂಡಿ, ಊರು ಊರು ಒಂದೇ ಯಾವುದು ತೊಡೆ. ಆ ಜಂಘಗಳು ಊರು ಮಧ್ಯೋದರ ಶಿರಗಳು ಆಗಾರದ ಉಪ್ಪರಿಗೆಗಳು ಇವೆಲ್ಲ ಉಪ್ಪರಿಗೆಗಳಂತೆ. ಐದು ಕೋಣೆಗಳು ಯಾವುದು ಅಂದ್ರೆ ಐದು ಕೋಣೆಗಳು ದೇವರಿಗಿದೆ. ಅದರಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳೇ ದೇವರಿಗೆ ಐದು ಕೋಣೆಗಳು ಅಂತ ಚೆನ್ನಾಗಿ ಚಿಂತನೆ ಮಾಡಬೇಕು. ಅಂದರೆ ಅಲ್ಲಲ್ಲಿರುವ ಭಗವಂತನ ರೂಪಗಳನ್ನೇ ದೇವರಿಗೆ ಕೋಣೆಗಳು ಈ ತರ ಚಿಂತನೆ ಮಾಡಿ ಅಂದ್ರು. ದೇಹದ ಆಕಾರದ ಭಗವದ್ ರೂಪವೇ ದೇವರಿಗೆ ಮಂಟಪ, ವದನದ ಆಕಾರದ ಭಗವದ್ ರೂಪವೇ ಮಹಾದ್ವಾರ, ಅಲ್ಲಿರುವ ಸ್ಪರ್ಶುಗಳ ಆಕಾರದಲ್ಲಿರತಕ್ಕಂಥ ಭಗವದ್ ರೂಪಗಳೇ ತೋರಣ. ಈ ತರ ಆಯಾ ಸ್ಥಳದಲ್ಲಿ ಆಯಾ ಆಕಾರದಿಂದ ಆಯಾ ಹೆಸರಿನಿಂದಿರುವ ಭಗವದ್ ರೂಪಗಳನ್ನೇ ದೇವರಿಗೆ ಅದಂತ ಅರ್ಪಣೆ ಮಾಡಬೇಕಷ್ಟು ಹೊರತು ಜಡವಾದ್ದನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಜಡವಾದ್ದನ್ನು ಕೊಡೋದಿಲ್ಲ ಅಂದ್ರೆ ದೇವರ ಅಧೀನ ಚಿಂತನೆ ಮಾಡಿ ಹಾಗೆ ಅಲ್ಲಿರುವ ಭಗವದ್ ರೂಪಗಳನ್ನ ಭಗವಂತನಿಗೆ ಸೇವಾರ್ಥ ಕೊಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ಶರೀರವೇ ರಥ ಪತಾಕ ಸುವಾಸಗಳು ಪುಂಡ್ರಗಳು ಧ್ವಜ ಸಿಂಹಾಸನವು ಚಿತ್ತವು ಸುಬುದ್ಧಿಯು ಕಲಶ ಸನ್ಮನವು ಪಾಶಗುಣದಂಡತ್ರಯಗಳು ಶುಭಾಶುಭದ್ವಯ ಕರ್ಮ ಚಕ್ರ ಮಹಾಸಮರ್ಥಶ್ವಗಳು ದಶಕರಣಗಳೆನಿಸುವವು. ಈ ಸ್ಥೂಲ ಶರೀರವೇ ಬಿಂಬನಾದಂಥ ಸ್ವಾಮಿಗೆ ರಥ. ಈ ಶರೀರಕ್ಕೆ ಕಟ್ಟಿದಂತಹ ಪತಾಕಗಳು ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ ವಸ್ತ್ರ. ನಾವು ಉಟ್ಟಂತಹ ವಸ್ತ್ರವೇ ಪತಾಕ ಅಂತ. ಪುಂಡ್ರಗಳು ದ್ವಾದಶ ನಾಮಗಳು ಯಾರ್ಯಾರು ಏನೇನು ಅವರವರು ತಕ್ಕಂತ ಧಾರಣೆ ಮಾಡಿದ್ದೀರಾ ಅವೆಲ್ಲವೂ ಕೂಡ ಧ್ವಜ ಧ್ವಜ ಅಂತ ಹೇಳ್ತಾರೆ. ಇನ್ನ ಮುಂದೆ ಹೇಳ್ತಾರೆ ಚಿತ್ತವು ಅಂದ್ರೆ ಒಳ್ಳೆ ಭಗವಂತನೇ ಶ್ರೀಹರಿಯೇ ಸರ್ವೋತ್ತಮ, ಅವನೇ ಗತಿ, ಅವನೇ ಸ್ವತಂತ್ರ, ನಾನ್ ಶುದ್ಧ ಸ್ವತಂತ್ರ ಎಂಬ ಎಚ್ಚರ ಏನಿದೆ ಆ ಎಚ್ಚರದಿಂದ ನಿಶ್ಚಯ ಜ್ಞಾನ ಇರತಕ್ಕಂಥ ಚಿತ್ತ ಏನಿದೆ ಅದೇ ವಿಶೇಷವಾಗಿರತಕ್ಕಂಥ ಹೇಳ್ತಾ ಇದ್ದಾರೆ. ಚಿತ್ತವು ಸಿಂಹಾಸನ, ದೇವರಿಗೆ ಚಿತ್ತವೇ ಸಿಂಹಾಸನ. ಚಿತ್ತವು ಸುಬುದ್ಧಿಯು, ಸುಬುದ್ಧಿ ಯಾವುದು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ತದಲ್ಲಿ ಇರತಕ್ಕಂಥ ಭೇದವೇ ಬುದ್ಧಿ, ಚಿತ್ತದ ಪ್ರಭೇದವೇ ಬುದ್ಧಿ. ಅದು ವಿಶೇಷವಾದಂಥ ಭಗವಂತನಿಗೆ ಸಿಂಹಾಸನ ಅಂತ ತಿಳಿಸಿಕೊಡಬೇಕು. ಇನ್ನ ಸನ್ಮನವೇ ಯಾವುದು ಕಲಶ, ದೇವರಿಗೆ ಒಳ್ಳೆ ಮನಸ್ಸನ್ನೇ ದೇವರಿಗೆ ಕಲಶ ಅಂತ ಕೊಡಬೇಕು. ನಂತರ ಗುಣ ಪಾಶ ಗುಣ ದಂಡತ್ರಯಗಳು ಅಂತ ಹೇಳ್ತಾರೆ. ಅಂದರೆ ಭಗವಂತನ ವಿಶೇಷವಾಗಿರತಕ್ಕಂಥ ಈ ಕುದುರೆಗೆ ಪಾಶ ಯಾವುದು, ಕುದುರೆಗಳ ಹಿಡಿಯಲಿಕ್ಕೆ ರಥದ ಕುರು ಮೂರು ಗುಣಗಳು ಪಾಶಗಳು, ಮೂರು ಗುಣಗಳೇ ಪಾಶಗಳು. ಇನ್ನ ಈ ಪಾಶವ್ಯಾವು ಋಗ್ಗುಣ ದಂಡತ್ರಯಗಳು, ಈ ಪಾಶವ ದಂಡತ್ರಯ ಅಂತ ಹೇಳಿದ್ರು ಅಂದ್ರೆ ಮೂರು ಸಣ್ಣ ಕೋಲಿನಂತೆ ಮಾಡಿ ಕಟ್ಟಿರ್ತಾರೆ ಅದನ್ನ ಚಲಕೋಲು ಅಂತ ಹೇಳ್ತಾರಲ್ಲ, ಚಾವಟಿ, ಆ ಚಾವಟಿ ಅಂತ ಹೇಳ್ತಾ ಇದ್ದಾರೆ. ಶುಭಾಶುಭ ದ್ವಯ ಕರ್ಮ ಚಕ್ರ, ಶುಭ ಕರ್ಮ ಅಶುಭ ಕರ್ಮ ಎರಡು ಚಕ್ರ. ಶುಭ ಕರ್ಮ ಅಂದ್ರೆ ಏನು? ಶುಭ ಕರ್ಮ ಅಂದರೆ ಮಾಮೂಲಾಗಿ ಹಬ್ಬ ಹುಣ್ಣಿಮೆ ಎಲ್ಲ ಮಾಡುವುದು, ಮುಂಜಿ ಮದುವೆ ಎಲ್ಲ ಶುಭ ಕರ್ಮ, ಶ್ರಾದ್ದ ಅಪರ ಇವೆಲ್ಲ ಕೂಡ ಅಶುಭ ಕರ್ಮ ಅಂತ ಸಾಮಾನ್ಯವಾಗಿ ವಿಂಗಡನೆ ಹಾಕಿ ಮಾಡುತ್ತಾರೆ. ಆದರೆ ದೇವರ ನೆನಪಿಲ್ಲದೆ ಮಾಡಿದ ಎಲ್ಲಾ ಶುಭ ಕರ್ಮಗಳು ಅಶುಭ ಕರ್ಮಗಳು, ದೇವರ ನೆನಪಿನಿಂದ ಮಾಡಿದ ಅಶುಭ ಕರ್ಮಗಳು ಅಂತಲ್ಲ ಅವು ಶುಭ ಕರ್ಮಗಳು. ಯದ್ಯಪಿ ಅಶುಭ ಕರ್ಮ ಅಲ್ಲ ಅದು, ಅಶುಭ ಅಂದ್ರೆ ನಮಗೆ ಪಾಪ ಫಲ ಕೊಡುವುದನ್ನ ಅಶುಭ ಅಂತ ಹೇಳುತ್ತಾರೆ. ಮತ್ತೆ ಪಿತೃಗಳು ಶ್ರಾದ್ದ ಮಾಡಿದ ಅಶುಭ ಕರ್ಮನ, ಅಪರ ಕರ್ಮ ಅಶುಭ ಕರ್ಮನ, ದೇವತೆಗಳನ್ನೇ ಇಲ್ಲಿ ಪೂಜೆ ಮಾಡಿ ಬರ್ತೇವೆ. ಅದರಿಂದ ಅಶುಭ ಕರ್ಮ ಶುಭ ಕರ್ಮಗಳೇ. ಶುಭ ಅಶುಭ ಕರ್ಮ ಅಂದ್ರೆ ದೇವರ ನೆನಪಿನಿಂದ ಮಾಡಿದ ಕರ್ಮ ಶುಭ ಕರ್ಮ, ದೇವರ ನೆನಪಿಲ್ಲದೆ ಮಾಡಿದ ಕರ್ಮ ಅಶುಭ ಕರ್ಮ. ಶುಭ ಅಶುಭ ದ್ವಯ ಕರ್ಮ ಚಕ್ರ ಮಹಾಸಮರ್ಥಾಶ್ರಗಳು ದಶಕರಣಗಳೆನಿಸುವುದು. ಹತ್ತು ಇಂದ್ರಿಯಗಳೇ ಮಹಾಸಮರ್ಥವಾದ ಅಶ್ವಗಳು ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾರೆ, ಮನಸ್ಸು ಮೊದಲೇ ಹೇಳಿದಲ್ಲ, ಸನ್ಮನವೇ ಕಲಶ. ಹೌದು, ಇನ್ನೇನಿದೆ? ಚೇತನ ಅಹಂಕಾರ, ಚೇತನ ಅಹಂಕಾರ ಅಂತ ಬರ್ತದೆ ಅದರಲ್ಲಿ. ಆ ಎರಡು ವಿಧದಿದ್ರೆ ಮೂರು ಬರಲ್ಲ.
ಅಲ್ಲ,
ಅಲ್ಲಿ ಚಿತ್ತ ಸಿಂಹಾಸನವು ಚಿತ್ತವು ಸುಬುದ್ಧಿಯು ಒಂದು ಸಿಂಹಾಸನ ಅಂತ ಹೇಳಿದಾಗ ಅದರಲ್ಲಿ ಎರಡು ಸ್ಟೆಪ್ ಇರುತ್ತೆ. ಸಿಂಹಾಸನ ಕೂತ್ಕೊಳ್ಳುವಾಗ ಒಂದು ಸ್ಟೆಪ್ ಹೀಗೆ ಬಂದು ಕಾಲಿಟ್ಕೊಳ್ಳಿಕೊಂಡು ಕೂಡ್ಲಿಕ್ಕೊಂದು ಹಿಂದೆ ಒರಕೊಳ್ಳಿಕೊಂದು ಇರುತ್ತೆ. ಅದರಲ್ಲಿ ಯಾವುದು ಅಂದ್ರೆ ಇಡೀ ಚಿತ್ತವೇ ಸಿಂಹಾಸನ, ಸುಬುದ್ಧಿ ಮೇಲಿನ ಸ್ಟೆಪ್. ಅದನ್ನ ಚಿತ್ತವು ಸುಬುದ್ಧಿಯು ಸಿಂಹ ಎರಡು ಕೊಟ್ಟರಲ್ಲ ಯಾಕೆ ಒಂದಕ್ಕೆ ಅಂತ ಹೇಳಿದ್ರೆ ಆ ರೀತಿ ಇರುತ್ತೆ. ಇನ್ನು ಕಲಶ ಯಾವುದು? ಸನ್ಮನ. ಆ ಇಡೀ ಮನಸ್ಸು ಅದರಲ್ಲಿ ಮನಸ್ಸಿನ ಪ್ರಭೇದ ಮನಸ್ಸು ಏನಿದೆಲ್ಲ ಅದೇ ಕಲಶ, ಪ್ರಧಾನವಾದ ಕಲಶ. ಅಂದ್ರೆ ಮನಸ್ಸೇ ಅದಿಲ್ಲಾಂಗಿದ್ರೆ ಏನೂ ಇಲ್ಲ. ಇಷ್ಟು ಇದ್ದು ಅದಕ್ಕೆ ಕಲಶನೇ ಇಲ್ಲ ಅಂತ ಹೇಳಿದ್ರೆ ಏನೋ ಕಳ್ಕೊಂಡಂತೆ ಇರುತ್ತೆ. ಆ ರೀತಿ ಅದು ನಮಗೆ ಹಳೇ ನಮ್ಮ ಪಯ್ಯಂತೀರ್ಥರ ಕಾರ್ ನೆನಪಾಗುತ್ತೆ. ವಿದ್ಯಾಪಯ್ಯಂತೀರ್ಥರು ಬರುವಾಗ ಇಂಪಾಲ ಕಾರ್ ಇರ್ತಾ ಇತ್ತು. ಇಂಪಾಲ ಅಂದ್ರೆ ಹಳೇದು, ಎಷ್ಟು ಅಂದ್ರೆ ಈ ಊ ಈ ಮನೆ ಎಷ್ಟು ಉದ್ದ ಇಷ್ಟು ಉದ್ದಕ್ಕೆ ದೊಡ್ಡ ಕಾರು. ಆ ಕಾರು ಕಪ್ಪು ಕಾರು, ಅದಕ್ಕೆ ಮೇಲೆ ಬಂಗಾರದ ಕಲಶ ಬೇಡ, ಈ ಕಲಶ ಇರ್ತಾನೆ ಬಂಗಾರದ ಕಲದ ಕಲಶ. ಆ ಕಲಶ ಇಟ್ಕೊಂಡು ಆ ಕಾರ್ ಬರ್ತಾ ಇದ್ರೆ ಎಲ್ಲೋ ಬರ್ತಾ ಇದೆ, ಸ್ವಾಮಿ ಬಂದ್ರು ಬಂದ್ರು ಕುಪ್ಪಡಿಸ್ತಾ ಇದ್ರೆ ಎಲ್ಲರೂ ಕೂಡ. ಅಷ್ಟು ಚೆನ್ನಾಗಿರ್ತಾ ಇದೆ ಆ ಹಳೇ ಕಾರು, ಆ ಕಲಶಗಳಿಟ್ಟಿದ್ದೆಲ್ಲ ಚೆನ್ನಾಗಿರ್ತಾ ಇದೆ. ಅಂದ್ರೆ ಆ ಕಲಶ ನೆನಪಾಗುತ್ತೆ. ಒಂದ್ಸಲ ಬರುವಾಗ ಏನೋ ಇವರು ರಿಪೇರಿ ಅಂತ ತೆಗೆದುಬಿಟ್ಟಿದ್ರು, ಶರ್ಟ್ ಕಲಶ ತೆಗೆದುಬಿಟ್ಟಿದ್ದ. ಬರ್ತಾರೆ ಯಾರು ಗುರುತೇ ಹಿಡಿದಿಲ್ಲ ಅದನ್ನ, ಸ್ವಾಮಿ ಬಂದ್ರೆ ಬಂದಿದ್ರಿ ಓ ಅಂತ ಹೇಳ್ತಾರ, ಅಯ್ಯೋ ಬಂದ್ರು ಅಂತ ಬಂದ್ರು. ಆ ಕಲಶ ಇಲ್ಲ ಅಂದ್ರೆ ಅಷ್ಟು ರುಚಿ ಇರಲ್ಲ. ಅದಕ್ಕೆ ರಥಕ್ಕಾಗಲಿ ನಮ್ಮ ಕರ್ಮಗಳಿಗಾಗಲಿ ಕಲಶ ಯಾವುದು ಅಂದ್ರೆ ಮನಸ್ಸು. ಶುದ್ಧವಾದ ಮನಸ್ಸೇ ಇಲ್ಲ, ಏನು ಮಾಡಿ ಏನು ಉಪಯೋಗ? ಎಲ್ಲಾ ಕರ್ಮ ಮಾಡ್ತೀವಿ, ಅವನ ಕಡೆ ತಿರುಗದ ಮನಸ್ಸು ಕಲಶ ಅಲ್ಲ. ಮನಸ್ಸಿದ್ರು ಕದ ಕಲಶ ಅಲ್ಲ. ಕಲಶ ಯಾವುದು? ಅದಕ್ಕೆ ಸನ್ಮಾನವು ಒಂದು. ಸನ್ಮಾನ ಅಂದ್ರೆ ಏನರ್ಥ ಅಂದ್ರೆ ದೇವರ ಕಡೆ ತಿರುಗಿದ ಮನಸ್ಸು. ದೇವರ ಕಡೆ ಮನಸ್ಸು ತಿರುಗಿರೋದು ಅಂದ್ರೆ ಅರ್ಥ ಏನು? ಮತ್ತೆ ಅಲ್ಲಿ ಬರಬೇಕು ಅಂದ್ರೆ ಅವನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವನ ಅಧೀನ ನಾನು ಅಂತ ಎಚ್ಚರ ಇರುವಂತಹ ಮನಸ್ಸೇ ಸನ್ಮಾನ. ಅದಕ್ಕಿಂತ ಬೇರೆ ಯಾವುದಿಲ್ಲ. ನೀವು ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಬರ್ತಿರಲ್ಲ ಅಂದ್ರೆ ಅದೇ ಜೀವ ಇರೋದು ಒಂದೇ ಪ್ರಾಣ. ನಿಮಗೆ ಅದ್ ಮಾಡೋ ಕೆಲಸ ಏನು ಅಂತ, ಮನಸ್ಸಿನಲ್ಲಿ ಪ್ರಭೇದಗಳು ಇವು. ಒಂದು ಮನಸ್ಸಿನ ಪ್ರಭೇದಗಳು. ಚಿತ್ತ ಅಂದ್ರೆ ಕನ್ಫರ್ಮೇಶನ್ ಕೊಡುತ್ತೆ. ನೀವೇನಾದ್ರೂ ಮಾಡಿದಾಗ ಈ ಜ್ಞಾನ ಬಂದರೆ ಅದರ ಕನ್ಫರ್ಮೇಶನ್ ಬರೋದು ಚಿತ್ತದಿಂದ.
ಸ್ವತಂತ್ರ ನಾನು ಅಸ್ವತಂತ್ರ ಅನ್ನೋದು ಮನಸ್ಸಿನ ಕಾರ್ಯ. ಅದು ದೃಢತೆಯಿಂದ ಹೇಳೋದನ್ನ ಚಿತ್ತದ
ಹೇಳೋದಲ್ಲ ತಿಳ್ಕೊಳ್ಳಿ
ಚಿತ್ತದ ಕಾರ್ಯ ಯಾವ ಕಾರ್ಯ ಏನು ಅಂತ ನಾನು ಬಿಡ್ತಾ
ಇದ್ದೆ.
ನಮ್ಮ ಬುದ್ಧಿಯ ಕಾರ್ಯ
ಚಿತ್ತ, ಯದ್ಯಪಿ ಬುದ್ಧಿ ನಿಶ್ಚಯ ಜ್ಞಾನ ಕೊಡುತ್ತೆ, ಚಿತ್ತ ಸ್ಮರಣೆ ಕೊಡುತ್ತೆ, ಮನಸ್ಸು ಗ್ರಹಣ ಮಾಡುತ್ತೆ. ಸಂಕಲ್ಪ ವಿಕಲ್ಪ ಪೂರ್ವಕವಾದ್ದು ಮನಸ್ಸಾದರೆ, ನಿಶ್ಚಯ ಕೊಡುವುದು ಬುದ್ಧಿ ಆದರೆ, ಅದರ ನಿಶ್ಚಯ ಪೂರ್ವಕವಾದ ಸ್ಮರಣೆ ಕೊಡುವುದು ವಿಶೇಷವಾದ್ದು ಚಿತ್ತ. ಇದೆಲ್ಲ ಆದರೆ ಅಹಂಕಾರ ಅಂತ ಬರುತ್ತಲ್ಲ ಅದು ಯಾವುದಕ್ಕೆ ಅಂದ್ರೆ ಚೇತನ. ಚೇತನ ಅಂತ ಹೇಳಿದರೆ ಇಡೀ ಶರೀರದಲ್ಲಿ ವ್ಯಾಪಿಸಿ ಜೀವನ ಮನಸ್ಸು ಎಲ್ಲಿರುವುದೆಲ್ಲ ಪಾಯಿಂಟ್ ಗ್ರಹಣ ಮಾಡ್ತಾ ಇರುತ್ತಲ್ಲ ವ್ಯಾಪ್ತಿಗೆ ಕಾರಣವಾದ ಚೇತನ. ಹಾಗೆ ಅಹಂಕಾರ ಅಂತ ಹೇಳಿದರೆ ಅಲ್ಲಲ್ಲಿ ನಿಮಗೆ ದೇವರೇ ಮಾಡಿಸ್ತಾ ಇದ್ದಾನೆ. ಮಾಡಿದ್ದಾರು ದೇವರೇ ಮಾಡಿಸಿದ ಯಾರಿಂದ? ನನ್ನಿಂದ. ಈ ನಾ ಮಾಡಿದೆ ಎಂಬುದು ಬಿಡೋದಿಲ್ಲ ನಮಗೆ, ನಾ ಮಾಡಿದೆ ಎಂಬುದು ಬಿಡೋದಿಲ್ಲ. ಅದನ್ನ ಯಾವ ರೀತಿ ನಿಷಿದ್ಧ? ನಾನೇ ಮಾಡಿದೆ, ನಾನು ಮಾಡಿದೆ ನಿಷಿದ್ಧ ಅಷ್ಟೇ ಹೊರತು, ದೇವರು ಮಾಡಿಸಿದಾಗ ನಾನು ಮಾಡಿದೆ ಸರಿ, ದೇವರಿಲ್ಲದೆ ನಾನೇ ಮಾಡಿದೆ, ದೇವರಿಲ್ಲದೆ ನಾನು ಮಾಡಿದೆ ಎಂಬುದು ಎರಡು ನಿಷಿದ್ಧ ಆಗಿದೆ. ಸರಿಯಾ? ಇನ್ನ ಮಾತರಿಶ್ವನು ದೇಹರಥದೊಳು ಸೂತನಾಗಿಹ ಸರ್ವಕಾಲದಿ ಶ್ರೀತರುಣಿವಲ್ಲಭ ರಥಿಕನೆಂದರಿದು ನಿತ್ಯದಲ್ಲಿ ಪ್ರೀತಿಯಿಂದಲಿ ಪೋಷಿಸುತ್ತ ವಾತ ಆತಪಾದಿಗಳಿಂದ ಅವಿರತ ಈ ತನುವಿನೊಳು ಮಮತ ಬಿಟ್ಟವನೆ ಮಹಾಯೋಗಿ. ಈ ಶರೀರಕ್ಕೆ ಇಷ್ಟು ರಥ ಅಂತ ಹೇಳಿದ್ರಲ್ಲ, ಇಲ್ಲಿ ಸೂತ ಅಂದ್ರೆ ಚಾರಣೆ ಮಾಡುವಂತವ್ರು ಯಾರು ಅಂದ್ರೆ ವಾಯು. ಮಾತರಿಶ್ವನು ದೇಹ ರಥದೊಳು ಸೂತನಾಗಿ ಯಾವಾಗ ಯಾವಾಗ ಸರ್ವಕಾಲ ಶ್ರೀ ತರುಣಿ ವಲ್ಲಭ ರಥಿಕನೆಂದರಿದು ನಿತ್ಯದಲ್ಲಿ, ಭಗವಂತ ಯಾವಾಗಲೂ ರಥಿಕನಾಗಿದ್ದಾನೆ. ಪ್ರೀತಿಯಿಂದಲೇ ಪೋಷಿಸುತ್ತಾ ಇದನ್ನ ಹೌದು, ಜ್ಞಾನಿಗಳು ಕೂಡ ಚೆನ್ನಾಗಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಶೇಷದಾಸರು ಹತ್ತು ಬೆರಳಿಗೆ ಹತ್ತು ಉಂಗುರ ಹಾಕ್ತಿದ್ರಂತೆ, ಹತ್ತು ಬೆರಳಿಗೆ ಹತ್ತು ಉಂಗುರ ಪೇಟ ಕಟ್ಟಿ ಎಲ್ಲ ಹೋಗ್ತಿದ್ರಂತೆ. ನಾವು ಕಟ್ಟಲಿಕ್ಕೆ ಹೋದ್ರೆ ಪಾಪ ಬರುತ್ತೆ, ಅವ್ರು ಕಟ್ಟಿದ ಪುಣ್ಯ ಬರ್ತದೆ. ಯಾಕೆ ಅಂದ್ರೆ ಇದು ದೇಹ, ಭಗವಂತನ ರಥ ಅಲಂಕಾರ ಸರಿಯಾಗಿ ಮಾಡಬೇಕು ಅಂತ ಅವರೂ ದೇಹ ಚೆನ್ನಾಗಿ ನೋಡಿಕೊಂಡ್ರು, ನಾವು ಚೆನ್ನಾಗಿ ನೋಡ್ಕೊಂತೀವಿ. ಆ ಚೆನ್ನಾಗಿ ನೋಡ್ಕೊಂಬೋದು ಒಂದೇ ಆದ್ರೂ ಕೂಡ ನೋಡೋ ಉದ್ದೇಶ ಬೇರೆ ಆಯಿತು. ಅದಕ್ಕೆ ಪ್ರೀತಿಯಿಂದಲೇ ಪೋಷಿಸುತ್ತ ಯಾವುದರಿಂದ? ವಾತ ಆತಪಾದಿಗಳಿಂದ ಅಂತ. ಬಿಸಿಲು ಚೆನ್ನಾಗಿ ಬಂತು, ಅಪ್ಪಪ್ಪ ಅಂತ ಹೇಳಿ ಹೋಗಿ ನಿಂತು, ನಾವು ಇದೇನಾಗುತ್ತೋ ಏನೋ ಅಂತ ಹೇಳಿ ನನಗೆ ತೊಂದರೆ ಆಗುತ್ತೆ ಅಂತ ನಿಂತೀವಿ. ಅವ್ರು ಹಾಗಲ್ಲ, ಈ ಶರೀರ ಈ ರಥ ಚೆನ್ನಾಗಿದೆ ಸ್ವಲ್ಪ ಮತ್ತೆ ಹಾಡಾದ್ರೆ ಕಷ್ಟಪ್ಪ ಸಾಧನೆ ಬೇಕಾಗುತ್ತೆ ಅಂತ ಅವರು ಹಾಕ್ತಾರಂತೆ. ಈ ಎಚ್ಚರ ಪ್ರತಿಯೊಂದು ಕಡೆ ಇರುತ್ತಂತೆ. ಆ ಎದ್ದು ಸರಿ ಇನ್ನೊಂದು ಎಚ್ಚರ ಇದ್ದೇ ಇರುತ್ತಂತೆ. ಈ ಎಚ್ಚರ ಜೊತೆಗೆ ಇದನ್ನ ರಕ್ಷಣೆ ಮಾಡಬೇಕು ಎಂಬ ಎಚ್ಚರ ಜೊತೆಗೆ ಇದು ಯಾವಾಗಾದ್ರೂ ಕೈ ಕೊಡುತ್ತೆ ಎಂಬ ಎಚ್ಚರ ಇದ್ದೇ, ಯಾವಾಗಾದ್ರೂ ಬಿಟ್ಟು ಹೋಗ್ಬೇಕಾದ್ರೆ ಈ ರಥ ಯಾವಾಗಾದ್ರೂ ನಾವು ಬಿಟ್ಟು ಹೋಗ್ಬೇಕಾಗಿದ್ದೆ. ಇದು ಯಾವಾಗ ಬಿಟ್ಟು ಹೋಗ್ಬೇಕೋ ಗೊತ್ತಿಲ್ಲ, ಯಾವಾಗಾದ್ರೂ ಸರಿ ಏನು ಎಲ್ಲೋ ಶ್ರೀರಂಗ ಕೋಸೆ ಮುಟ್ಟಕ್ಕೋ ಎಲ್ಲಿಗೋ ಹೋಗಿರ್ತೀವಿ, ರೂಮ್ ಕೊಟ್ಟಿರ್ತಾರಪ್ಪ, ಯಾವಾಗಾದ್ರೂ ಖಾಲಿ ಮಾಡಬೇಕಾಗಿದ್ದೆ, ಯಾವಾಗಾದ್ರೂ ಖಾಲಿ ಮಾಡಬೇಕು. ಯಾವಾಗ ಖಾಲಿ ಮಾಡಬೇಕು? ನಾವು ಎಷ್ಟು ದಿವಸ ಇರಬೇಕು ಅಂದುಕೊಂಡಿರ್ತೀವೋ ನಂತರ ಖಾಲಿ ಮಾಡಲೇಬೇಕು. ಅಷ್ಟೇ ಅಲ್ಲ, ಮಧ್ಯದೊಳಗೆ ತೊಂದರೆ ಬಂದ್ರೆ ಮಧ್ಯದೇ ಖಾಲಿ ಮಾಡಬೇಕು. ಅಥವಾ ಮಠದವರಿಗೋ ಆ ರೂಮ್ ಮಾಡುವವರಿಗೆ ಇನ್ಯಾರೋ ಬಹಳ ಇಂಪಾರ್ಟೆಂಟ್ ಅವರೆಲ್ಲ ಬಂದ್ಬಿಟ್ರೆ ಖಾಲಿ ಮಾಡಿ ಅಂದ್ರೆ ನಾವು ಮಾಡ್ಲೇಬೇಕು. ಹೌದಾ? ಇಷ್ಟೆಲ್ಲ ಆದ ಮೇಲೆ ಅದೇ ಬಿದ್ದೋಗ್ಬಿಟ್ರೆ ಖಾಲಿ ಮಾಡ್ಲೇಬೇಕು. ಆದ್ರಿಂದ ಯಾವ್ದು ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ, ರೆಡಿಯಾಗಿರ್ಲಿ ಅಂತ. ಅದೇನು ಮಮತೆ ಜಾಸ್ತಿ ಇಟ್ಟುಕೊಂಡ್ರೆ ಉದಾಹರಣೆ ಹೇಳ್ತೀವಿ ಇರುತ್ತೆ, ಅದು ಕಳ್ಕೋಬೇಕಾದ್ರೆ ಹೇಗೆ ಅಂತ ಕ್ವಶನ್. ಇವೆಲ್ಲ ಚೆನ್ನಾಗಿರುತ್ತೆ, ಉಪನ್ಯಾಸ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿದೆ, ಒಳ್ಳೆ ಸಬ್ಜೆಕ್ಟ್ ಇದು. ಕೂತವ್ರು ಕೇಳ್ತಾ ಇದ್ರೆ ಹೇಳೋರು ಬಹಳ ಚೆನ್ನಾಗಿ ಹೇಳ್ಬೋದು, ಮಾಡೋದೇ ಕಷ್ಟ.
ಮಾಡಿ ತೋರಿಸೋದು ಕಷ್ಟ. ನಮ್ಮವರು ಹೋದಾಗ ನಮಗೆ ಏನೋ ಬಂದಾಗ ಆಗ ಕಣ್ಣೀರು ಹಾಕದೆ ಸ್ವಾಮಿ ನಿಮ್ ಚಿತ್ತ ಅಂತ ಕೂತಿರ್ತಾರಲ್ಲ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅಂಥವ್ರು ಪ್ರವಚನಕ್ಕೆ ಬರಬೇಕು ಅಂದ್ರೆ ಯಾರು ಬರಲ್ಲ, ಅಂಥವ್ರು ಮಾತ್ರ ಪ್ರವಚನ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಪ್ರವಚನ ಮಾಡೋದು. ಸರಿ ಇದ್ದಾರೆ ಹೇಳಿಬಿಡಿ ಅಂದ್ರೆ ನಾವು ಬರ್ತಾ ಇರ್ತೀವಿ. ಸರಿ, ಹಾಗಾದರೆ ಪ್ರಶ್ನೆಯಲ್ಲಿ ಉಳಿಯುತ್ತೆ, ನೀವು ಹೇಳಿದ್ದೇನೋ ಸತ್ಯ, ಈ ತನುವಿನಡು ಮಮತ ಬಿಟ್ಟವನವನೇ ಮಹಾಯೋಗಿ ಅಂತ ಹೇಳಿದರೆ ಈ ಮಮತೆ ಏನು ತುಂಬಾ ಕೂತಿದೆ, ಕಳ್ಕೊಳ್ಳೋ ಮಾರ್ಗ ಹೇಗೆ? ಮಮತೆ ಬಿಟ್ಟವರು ಯೋಗಿ, ಬಿಡೋ ಮಾರ್ಗ ಹೇಗೆ? ಆ ಟೆಕ್ನಿಕ್ಕೇ ಹೇಳ್ಕೊಡಲ್ಲ ನಮಗೆ, ಬಿಡ್ರಿ 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 ಅಂತ ಹೇಳ್ತೀವಿ. ಎಲ್ಲಿಂದ ಬಿಡಬೇಕೋ ನಮ್ಗೆ ಅರ್ಥ ಆಗಲ್ಲ, ಬಿಡ್ಲಿಕ್ಕೆ ಹೋರ್ ಜಾಸ್ತಿ ಆಗ್ತಾ ಇದೆ, ಏನ್ ಮಾಡೋಣ? ಬಿಡಬೇಕಾದ ರಾಜಮಾರ್ಗ ಹೇಳ್ಕೊಡ್ತಾ ಇದ್ದಾರೆ. ಈ ತನುವಿನಲ್ಲೂ ಮಮತ ಬಿಟ್ಟವನೇ ಮಹಾಯೋಗಿ ಅಂದ್ರೆ ಈ ರೀತಿ ಮೇಲಿನ ತಿಳುವಳಿಕೆ ಮಾಡ್ತಾ ನಿತ್ಯ ಬರ್ತೀರಾ, ಇದು ದೇವರ ರಥ, ದೇವರಿದ್ದಾರೆ, ಇದು ನಂದಲ್ಲ, ಸ್ವಾಮಿದು 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 ಅಂತ ನಿತ್ಯ ಚಿಂತನೆ ಮಾಡಿದರೆ ಮಮತೆ ತಾನಾಗಿ ದೇವರೇ ಬಿಡಿಸ್ತಾರೆ. ಈ ಉಪಾಸನೆ ಏನಿದೆ ಇದರ ಫಲ ಇಲ್ಲಿ ಹೇಳ್ತಾ ಇದ್ದಾರೆ. ತನುವಿನಲ್ಲಿ ಮಮತೆ ಬಿಡಬೇಕು ಅಂದ್ರೆ ನೀವಾಗಿ ಬಿಡ್ಲಿಕ್ಕೆ ಹೋದ್ರೆ ಅಪ್ಪನಾಣೆ ಬಿಡಲ್ಲ, ಯಾಕೆ ಕೊಟ್ಟವನವನು ಸಿಚ್ಚ ಕೈಯಾಗಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಈ ಚಿಂತನೆ ಮಾಡಿ ಫಲ ಏನು ಕೇಳಬೇಕು ದೇವರಲ್ಲಿ ಅಂದ್ರೆ ಸ್ವಾಮಿ ಇದರ ಮೇಲೆ ಮಮತೆ ಬಿಡಿಸೋ ಅಂತ ಕೇಳಿಕೊಂಡ್ರೆ ದೇವರು ಬಿಡಿಸ್ತಾ ಬರ್ತಾನೆ. ಎರಡನೆಯದು ಚಿಂತನೆ ಹೀಗಿರಲಿ, ಇದು ಯಾವಾಗಾದ್ರೂ ಸರಿ ಕೈ ಕೊಡುತ್ತೆ, ದೇವರು ಯಾವಾಗಾದ್ರೂ ತಗೊಂಡು ಹೋಗ್ತಾನೆ ಎಂಬ ಚಿಂತನೆ ಸದಾ ಬರ್ತಾ ಇರಬೇಕು. ಯಾವಾಗ ಯಾವಾಗ ಬರ್ತಾ ಇರಬೇಕು ಅಂದ್ರೆ ಒಂದು ಸಲ ಬೆಳಿಗ್ಗೆ ಅಂದ್ಕೊಂಬಣಪ್ಪ, ಮತ್ತು ಮತ್ತು ಮಂತ್ರ ಥರ ಅಂತ ಇರಿ. ಏನಂತ, ಯಾರು ನಮ್ಮವ್ರು ಯಾರು ಕಾಣಿಸಿದ್ರು, ಅಪ್ಪ ಅಮ್ಮ ತಂಗಿ ಮಗ ಯಾರು 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 ಕಾಣಿಸ್ತಾ ಇದ್ರು, ಸ್ವಲ್ಪ ಖಾರ ಟ್ಯಾಬ್ಲೆಟ್, ಕಹಿ ಟ್ಯಾಬ್ಲೆಟ್ ನುಂಗ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಹಿ ಟ್ಯಾಬ್ಲೆಟ್ ಮಾಡ್ತಾ ಬಂದ್ರೆ ಮತ್ತೆ ಸಿಹಿ ಅಡ್ಜಸ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಮೇಲೆ ಬಹಳ ಕಷ್ಟ ಆಗ್ಬಿಡುತ್ತೆ, ಹೇಳೋದಾಗ ಕಷ್ಟ ಆಗ್ತಾ ಇರುತ್ತೆ. ಏನಿದು, ನಿಮ್ ಸುತ್ತು ಇರೋರು, ನಿಮ್ಮ ಅಪ್ಪ ಅಮ್ಮ ಆಗಿರಬಹುದು, ಮಕ್ಕಳಾಗಿರಬಹುದು, ಹೆಂಡತಿ ಆಗಿರಬಹುದು, ಗಂಡ ಆಗಿರಬಹುದು, ಯಾರೇ ಆಗಿರಬಹುದು, ದಿನಾಗೂ ಪ್ರತಿ ಸಲ ಕಾಣಿಸ್ತಾನೆ ಇರ್ತಾರೆ. ಕಾಣಿಸಿದ ಆಗೆಲ್ಲ ಚಿಂತನೆ ಮಾಡಬೇಕು. ಇದು ಕಷ್ಟ ಅಲ್ಲ, ಮಿಕ್ಕಲ್ ಕಾರು ಎಲ್ಲ ಪರವಾಗಿಲ್ಲ, ಇದಿರುತ್ತೆ ಹೋಗುತ್ತೆ, ಮನೆ ಇರುತ್ತೆ ಹೋಗುತ್ತೆ, ಅವೆಲ್ಲ ಬೋ ಈಗ ಚಿಂತನೆ ಮಾಡ್ತೀವಿ. ಇಲ್ಲಿ ಮಾತ್ರ ಕಷ್ಟ ಮಾಡ್ಲಿಕ್ಕೆ ಮನಸ್ಸು, ಅಯ್ಯೋ ಬೇಡಪ್ಪ ಯಾಕೆ ಸುಮ್ಮನೆ ಇದು ಅನ್ಕೋಬೇಕು, ದೋಷ ಇಲ್ಲ, ಯಾರೋ ಒಬ್ರು ನಮ್ಮವ್ರು ನಾ ಹೋಗ್ತೀನಿ ಅಂದೆ, ಏ ಯಾಕಂಗಂತೆಪ್ಪ ದೋಷ ಇಲ್ಲ, ನಾನು ಹೋಗ್ತೀನಿ ಅಂದ್ರೇನೆ ದೋಷ ಅಲ್ವಾ. ಹಾಗಂತೆ ನಾವು ನಿತ್ಯವೂ ಕೂಡ ಬೆಳಿಗ್ಗೆದ್ದ ಕಾಲಕ್ಕಿಂತ ಯಾವಾಗಾದ್ರೂ ಕೈ ಕೊಡೋರು ಇವರು ಅಂತ ನಿತ್ಯ ಚಿಂತನೆ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟಾಗುತ್ತೆ, ಬೇಡಪ್ಪ ಈ ಚಿಂತನೆ ಬೇಡ, ಅರ್ಘತಾನುಸಾರ ಬೇಡ, ಏನೋ ಬೇಡ ಅಂತ ಮಾಡ್ಲೇಬೇಕಂತೆ. ಮನೆಯಲ್ಲಿ ಇದ್ದ ಪ್ರತಿಯೊಂದು ವ್ಯಕ್ತಿಯನ್ನ, ಪ್ರತಿಯೊಂದು ಪದಾರ್ಥವನ್ನ ನೋಡಿದಾಗೆಲ್ಲ ಸ್ವಾಮಿ ಕೊಟ್ಟ ವ್ಯಕ್ತಿಗಳು, ಸ್ವಾಮಿ ಕೊಟ್ಟ ಪದಾರ್ಥಗಳು ಅವನ ಸೇವೆಗಾಗಿ ಬಂದಿದ್ದಾರೆ. ಯಾವಾಗಾದ್ರೂ ಸ್ವಾಮಿ ಇವರನ್ನ ಕರ್ಕೊಂಡು ಹೋಗ್ಬಹುದು ಅಥವಾ ಇಡಬಹುದು, ನನ್ನಿಂದ ದೂರ ಮಾಡಬಹುದು ಅಥವಾ ನನ್ನನ್ನೇ ದೂರ ಮಾಡಬಹುದು, ಇದಕ್ಕೆ ನಾನು ಸಿದ್ಧನಾಗಿರಬೇಕು ಎಂಬ ಮಂತ್ರ ಸದಾ ಜಪ ಮಾಡಿದವರು ಮಾತ್ರ ದೇವರ ಅನುಗ್ರಹ ಪೂರ್ಣ ಪಡೀಬೇಕಾಗುತ್ತೆ. ಇದು ಪ್ರಾಕ್ಟಿಕಲಿ ಕಹಿ, ತುಂಬಾ ಕಹಿ, ಆದರೆ ಅದರ ಚೆನ್ನಾಗಿ ಟ್ಯಾಬ್ಲೆಟ್ ಒಳಗೆ ನುಂಗಿ, ಕಷ್ಟಪಟ್ಟಾದ್ರೂ ನುಂಗಿ ಸ್ವಲ್ಪ ಜೀರ್ಣ ಆಯ್ತಾ, ಅದು ಕೊಡುವ ರುಚಿ ಅದ್ಭುತವಾಗಿರುತ್ತೆ, ಅದ್ಭುತ. ಪಕ್ಕವರೆಲ್ಲರೂ ಕೂಡ ಏನೋ ಕಳ್ಕೊಂಡ ಕಾಲಕ್ಕೆ ಕುಯೋ ಕುಯೋ ಅಂತ ಅಳತಾ ಇದ್ರೆ ಅದೇ ಪರಿಸ್ಥಿತಿ ನಮಗೆ ಬಂದಾಗ ಚೂರೂ ವಿಕಾರ ಇಲ್ಲದೆ ಆನಂದವಾಗಿರುತ್ತೆ ಒಳಗೆ. ಪಕ್ಕದವ್ರು ನೋಡಿ ಚೆನ್ನಾಗಿರಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತದೆ, ಅಷ್ಟೇ ಪರಿಸ್ಥಿತಿ ಬರ್ತದೆ. ಅಂದ್ರೆ ಉಪನ್ಯಾಸದ್ದು ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಮಾಡಬೇಕಾದ ರೀತಿ ಇದು. ಇದು ಎಂದಾದ್ರೂ ಸರಿ ಹೋಗೋದೆ, ಯಾರಾದ್ರೂ ಸರಿ ನಾನಾದ್ರೂ ಸರಿ ಹೋಗೋನೆ, ಈ ಮಂತ್ರ ಸದಾ ಜಪ ಆಗ್ತದೆ. ಹೌದು, ಈ ಮಂತ್ರ ಜಪ ಆಗದಿದ್ರೆ ದುಃಖ ಕಟ್ಟಿಟ್ಟ ಬುದ್ಧಿಯೇ ನಮಗೆ, ಎಷ್ಟರವರೆಗೆ ನಾವು ಮಾಡಲ್ಲ ಅಷ್ಟರವರೆಗೆ ದುಃಖ ಕಟ್ಟಿಟ್ಟ ಬುದ್ಧಿಯೇ. ಅದನ್ನ ನೋಡಿದಾಗಲೇ ಹಿಂದಿದ ಆಗ್ತಾ ಇರುತ್ತೆ ನಮ್ಗೆ, ಯಾಕಪ್ಪ ಇದನ್ಯಾಕೆ ನೆನಿಬೇಕು, ನಾವು ಇದನ್ಯಾಕೆ ನೆನಿಬೇಕು ಅಂತ ಹೇಳ್ತೀರಾ. ಇದು ಅವಶ್ಯ, ದೇಹ ಇಟ್ಟುಕೊಂಡವರ ಧರ್ಮವೇ ಅದು, ಧರ್ಮವೇ. ಇದನ್ನ ನಾವು ನೆನೀತಾ ಬಂದರೆ, ನಿಜವಾದ ಕೆಲಸ ಏನು ಬದುಕಿದ್ದಕ್ಕೆ ಅಂತ ನೆನೀತಾ ಬಂದರೆ ಅವಾಗ ಸರಿಯಾಗಿ ಮಂದಿರಕ್ಕೆ ಚೂರ್ಚೂರು ಪೂರ್ಣ ಬರಬೇಕಾದ್ರೆ ಈ ಮಂತ್ರ ಜಪ ಆಗಬೇಕು, ಚೆನ್ನಾಗಿ ಆಗ್ಬೇಕು. ಇದನ್ನೇ ಹೇಳ್ತಾರೆ ಇವೆಲ್ಲ ಮಂತ್ರಗಳಂತ. ಇವೆಲ್ಲ ಮಂತ್ರಗಳು, ನಾನು ಬೇರೆ, ದೇಹ ಬೇರೆ, ನೀ ಸ್ವತಂತ್ರ, ನಾನು ಸ್ವತಂತ್ರ, ಯಾವಾಗಾದ್ರೂ ಕೈ ಕೊಡುವರು. ಇವೆಲ್ಲ ಕೂಡ ದೊಡ್ಡ ಮಂತ್ರಗಳು. ಇವೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಕೂಡ ಏಕಾಂತದಲ್ಲಿ ಕೂತು ಸದಾ ಜಪ ಮಾಡಿ 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 ಸಿದ್ಧಿ ಪಡ್ಕೊಂಡು ಪ್ರಶಾಂತರಾಗಿರ್ತಾರೆ. ಏನು ಪ್ರಪಂಚ ಕಲ್ಲ ಕಳಗಾದ್ರೂ ಕೂಡ ಅವರು ಯಾಕೆ ಅಂತ ಹೇಳ್ತೀರಾ? ಅವರಲ್ಲಿ ನಿಶ್ಚಯ ಜ್ಞಾನ ಮಾಡಿ ಸಾರಾಸಾರ ವಿವೇಕದಿ ಮೋಕ್ಷದ ಕೋರಿಕೆ ಪುಟ್ಟಿಸೋಂದಾಗ ಏನು ಸಾರಾಸಾರ ವಿವೇಕ ಸೊಮ್ಮೆ ಬಾಯಿ ಹೇಳಿದಾಯ್ತಾ? ಸ್ಪಷ್ಟ ನಿತ್ಯ ಚಿಂತನೆ ಮಾಡ್ತಾ ಇರ್ತಾರೆ. ನಾನು ಸುತ್ತಿರೋದು ಎಲ್ಲ ನಾನು ಕೈ ಕೊಡೋದೇ, ಯಾವುದೂ ಇರಲ್ಲ, ಯಾವುದೂ ಇರಲ್ಲ. ಈವೇನ್ ನಮಗೆ ಬಂದಂತ ಏನು ಸುಧಾದಿ ಜ್ಞಾನ ಬಂದಿರುತ್ತೆ, ಇದು ಕೈ ಕೊಡೋದೇ, ಈಗ ಬಂದಿದೆ, ನಾಳೆ ಬೆಳಿಗ್ಗೆ ದೇವ್ರು ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ ಫಟ್ ಅಂತ ಹೋಗ್ಬಿಡುತ್ತೆ. ಏನು ಆ ಬಲ್ಬ್ ಫಟ್ ಅಂತ ಸುಟ್ಟೋಗುತ್ತಲ್ಲ, ಆ ತರ ಹೋಗ್ಬಿಡುತ್ತೆ, ಎಲ್ಲ ಬ್ಲ್ಯಾಂಕ್ ಆಗಿ ಕೂತಿರ್ತೀವಿ, ಏನು ಇರಲ್ಲ, ಯಾವುದು ಕೆಲಸ ಮಾಡ್ತಾ ಇರಲ್ಲ. ಅವಾಗ ಕೊಟ್ಟರೆ ಉಂಟು, ಇವಾಗ ಇಲ್ಲದಿದ್ರೆ ಇಲ್ಲ. ಆಗ ಒಂದೇ ಒಂದು ಯಾವುದು ಅಂದ್ರೆ, ಇವ ಮಾತ್ರ ನನ್ನ ಬಿಟ್ಟು ಹೋಗಲ್ಲ, ನಮ್ಮನ್ನ ಬಿಡದೇ ಇರುವುದು ಒಂದೇ ಒಂದು ಇವನು ಮಾತ್ರ, ಪರ್ಮನೆಂಟ್. ಇವನನ್ನೇ ನಿನ್ನಿತಾ ಬಂದ್ರೆ ನೀನಿದ್ದೆ ಸಾಕು, ನೀನಿದ್ದೆ ಸಾಕು, ನೀನೇ ಸಾಕು, ನನಗೆ ನೀನೇ ಸಾಕು. ಇವರೆಲ್ಲ ನೀ ಕೊಟ್ಟವರು, ಯಾವಾಗಾದ್ರೂ ಹೋಗುವರು. ಯಾವಾಗಾದ್ರೂ ಹೋಗುವಂತ ನಿರ್ಲಕ್ಷ್ಯ ಇಲ್ಲ. ನಿನ್ನ ಪ್ರತಿಮೆಗಳಿವು, ಅಲ್ಲಿ ನಿನ್ನ ಪೂಜೆ ಮಾಡ್ತೇನೆ, ಇದ್ದಷ್ಟು ಕಾಲ ಅವರಲ್ಲಿ ಪೂಜೆ ಮಾಡ್ತೇನೆ, ಇದ್ದಷ್ಟು ಕಾಲ ಸಂತೋಷದಿಂದ ಪೂಜೆ ಮಾಡ್ತೇನೆ, ಇದ್ದಷ್ಟು ಕಾಲ ಯಾವಾಗಾದ್ರೂ ಹೊರಡ್ಲಿಕ್ಕೆ ಸಿದ್ಧ ಆಗಿರ್ತೇನೆ ನಾನು. ಇದ್ದಷ್ಟು ಕಾಲ ಅವರ ಪೂಜೆ ಮಾಡೋ ಕಾಲಕ್ಕೆ ಯಾವಾಗಾದ್ರೂ ಇವರನ್ನು ನೀನು ಕರ್ಕೊಂಡು ಹೋಗ್ಬೋದು ಎಂಬುದು ಸಿದ್ಧ ತಿಳ್ಕೊಂಡು ಆ ಸಿದ್ಧತೆಯೇ ನಿನ್ನ ಪೂಜಾ ಅಂತ ನಾನು ಮಾಡ್ತೇನೆ. ಈ ರೀತಿಯಾಗಿ ಮಾಡುವುದೇ ದೊಡ್ಡ ಸಾಧನೆ. ಹೇಳಿದೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ? ಮಾಡಿ, ಒಂದ್ ದಿವಸ ಮಾಡಿ, ಇವತ್ತೆಲ್ಲ ಮಾಡಿ. ಸುಮ್ಮನೆ ಮನಸ್ಸು ಅನ್ಕೊಂಡು ಕೊಂಪೇನ್ ಮಾಡ್ಬೋದಿತ್ತು. ಇನ್ನೊಂದು, ನಾವು ಅಂದುಕೊಂಡದಕ್ಕವ್ರು ಹೋಗ್ಬಿಡ್ತಾರೆ ಅಂತ ತಿಳ್ಕೊಬೇಡ್ರಿ. ಕೆಲವರು ನಾವೆಲ್ಲ ಹೀಗೆ ಅಂದ್ಕೊಳ್ತಾ ಇದ್ರಿ, ಹೋಗ್ತಾರೆ ಹೋಗ್ತಾರೆ ಅಂತ ತಪಾಸ್ ದೇವತೆ ಬಿಡ್ತಾರೆ, ಹೋಗ್ಬಿಡ್ತಾರೆ ಅಂತ. ಹಾಗಿಲ್ಲ, ಹಾಗೆಲ್ಲ ಹೋಗೋಂಗಿದ್ರೆ ಇರೋಂಗಿದ್ರೆ ಎಲ್ಲಾರು ಕೂಡ ಇರ್ರಿ ಇರ್ರಿ ಅಂತ ಎಲ್ಲ ಬಿಡ್ತಾ ಇದ್ರು. ಯಾರು ಇಲ್ಲ, ಹಾಗಲ್ಲ. ಇದು ಏನಿದು? ದೇವರ ಅಧೀನ. ದೇವರು ಕರ್ಕೊಂಡು ಹೋದಾಗ ಹೋಗ್ತಾರೆ ಅಂತ, ಇವಾಗೆ ಹೋಗ್ತಾರೆ ಅಂತ ಅನ್ಕೋಬೇಡಿ. ದೇವರು ಕರ್ಕೊಂಡು ಹೋದಾಗ ಹೋಗ್ತಾರೆ, ದೇವರಿಟ್ಟಷ್ಟು ಕಾಲ ಇರ್ತಾರೆ. ಇದು ದೇವರ ಪ್ರತಿಮಾ, ಇಲ್ಲಿ ಪೂಜಾ ಮಾಡೋಣ ಎಂಬ ಅನುಸಂಧಾನ ಸದಾ ಬರಲಿ. ಹಾಗೆ ಮಾಡ್ತಾ ಇದ್ದೀರಿ ಅಂತ ಯಾರಿಗೂ ಹೇಳ್ಬೇಡಿ. ಮನೆಯಲ್ಲಿ ಹಿಂಪಾಡಿವಿ ಮಾಡ್ತಾ ಹೋಗ್ಬಿಡಿ, ಸೈಲೆಂಟ್ ಆಗಿರಿ, ಒಂದು ವಾರ ಕಳೀರಿ. ಇದು ಕಂಟಿನ್ಯೂಸ್ ಮನಸ್ಫೂರ್ತಿ ಮಾಡ್ತಾ ಒಂದ್ ಮನಸ್ಸು ಗಟ್ಟಿ ಮಾಡ್ಕೊಂಡು ಮಾಡ್ತಾ ಬನ್ನಿ. ಒಂದು ವಾರಕ್ಕಿಲ್ಲ ಮನಸ್ಸು ಹಗೂರ ಆಗ್ತಾ ಬರುತ್ತೆ. ಎಷ್ಟು ಹಗೂರ ಆಗತ್ತೆ ಅಂದ್ರೆ, ಏನೋ ಸ್ಟೀಲ್ ತಂಬಿಗೆಯೋ, ಒಂದು ಚಮಚಾನೋ, ಏನೋ ಒಂದು ಕಾಣಿಸ್ದಾಗಿದ್ರೆ ಮನೆಯವರು ಅರ್ಧಾಂತ ಮಾಡ್ತಾ ಇರ್ತಾರೆ. ಕೆಲವರು ಅಬ್ಬಾ ನಂದು ಹೋಯ್ತು, ಆ ತಟ್ಟೆ ಊಟ ಮಾಡ್ತಾ ಇರ್ತಾರೆ. ಅವರದೇ ಬ್ರ್ಯಾಂಡ್ ತಟ್ಟೆ ಇರುತ್ತೆ, ಆ ತಟ್ಟೆ ಚೂರು ಬಗ್ಗಿರುತ್ತೆ, ಅದೇ ಊಟ ಮಾಡ್ತಾ ಇರ್ತಾರೆ. ಆ ತಟ್ಟೆ ಕಾಣಿಸಲಿಲ್ಲ, ಯುದ್ಧ ಕಾಂಡ ಆಗ್ತಾ ಇರುತ್ತೆ, ಎಲ್ಲ ಮಾಡ್ತಾ ಇರ್ತಾರೆ. ಅದೆಲ್ಲ ನೋಡಿದಾಗ ಈ ನೋಡುವವರಿಗೂ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ. ಈ ಚಿಕ್ಕದೇ ಒಂದು ಊಟ, ಊಟಕ್ಕೆ ಮನೆಯಲ್ಲಿ ದೊಡ್ಡ ಯುದ್ಧ ಕಾಂಡ ನಡೀತಾ ಇರುತ್ತೆ, ನಾವು ನೋಡಿರ್ತೀವಲ್ಲ. ಇದೆಲ್ಲ ಹಗುರಾಗ್ತಾ ಬರುತ್ತೆ, ಹಗುರಾಗ್ತಾ ಬರುತ್ತೆ. ಈ ಚಿಂತನೆ ಮಾಡುವವರಿಗೆ ಎಷ್ಟು ಪ್ರಶಾಂತತೆ ಬರುತ್ತೆ ಅಂದ್ರೆ, ಈ ಮಿನಿಮಮ್ ಪ್ರಾಬ್ಲಮ್ಸ್ ಎಲ್ಲ ಶಾರ್ಟ್ ಔಟ್ ಆಗ್ತಾ 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 ಹೋಗ್ತಾ ಇರುತ್ತೆ. ನಮ್ ಮನಸ್ ಸೆಟ್ ಆಗಿತ್ತಾ? ಪ್ರಾಬ್ಲಮ್ಸ್ ಎಲ್ಲ ಸೆಟ್ ಆಗಿದ್ದಂಗೆ ಮನಸ್ ಸೆಟ್ ಆಗಿಲ್ಲ, ಅದೆಲ್ಲ ನಮ್ ತಲೆಯಲ್ಲಿ ಕೂತಂತೇನೆ. ಅದಕ್ಕೆ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರೀತಿಯಿಂದಲೇ ಪೋಷಿಸುತ್ತ ವಾತ ಆತಪಾದಿಗಳಿಂದ ಎಷ್ಟು ಅವಿರತ ಸದಾ ಈ ಶರೀರವನ್ನ ರಕ್ಷಣೆ ಮಾಡಿ ಭಗವಂತನ ಸಂವಿಧಾನಕ್ಕೆ ಪಾತ್ರವಾದಂತಹ ದೇವ ಮಂದಿರ ಅಂತ ರಕ್ಷಣೆ ಮಾಡಿ. ಈ ತನುವಿನೋಡು ಮಮತೆ ಬಿಟ್ಟವನೇ ಮಹಾಯೋಗಿ. ಇಷ್ಟು ಹೇಳಿದ್ರಲ್ಲ, ಸರಿಯಿಂದ ತಲೆ ಎಲ್ಲಾಡಿಸಿ ಹೋಗ್ಬಿಟ್ರೆ ಹೇಗೆ? ಕೀಯೇ ಕೊಡ್ಲಿಲ್ಲ ನಿಮಗೆ, ಕೀ ಕೊಟ್ಟಿದ್ದೆ ಅಂಥದ್ದೇ ಇನ್ನೊಂದು ಕೀ ಇದಕ್ಕೆ. ಏನದು ಅಂದ್ರೆ, ನಮ್ಮೊಳಗಿರುವ ಬಿಂಬನ ಲಕ್ಷಣ ಏನು ಗೊತ್ತಾ? ಈ ತನುವಿನ ಮೇಲೆ ಮಮತೆ ಬಿಟ್ಟು ಕೂತಿದ್ದಾನೆ. ಅಯ್ಯೋ ಇದು ನಂದಲ್ಲ ಅಂತ ಒಳಗೆ ಕೂತಿದ್ದಾನೆ ಅವನು. ಅವನು ಹಾಗೆ ಕೂತಿದ್ದಾನೆ ಅಂತ ಚಿಂತನೆ ಮಾಡಿದರೆ ನಮ್ಮನ್ನು ಹಾಗೆ ಮಾಡಿಬಿಡುತ್ತಾನೆ. ಇದು ಸಿಂಪಲ್ ನೋಡಿ ಟೆಕ್ನಿಕ್. ನಮ್ಮ ಬಿಂಬಮೂರ್ತಿಯನ್ನ ಏನಂದು ಚಿಂತನೆ ಮಾಡಬೇಕು? ಇವನಿಗೆ ಈ ಶರೀರದಲ್ಲಿ ಮಮತೆ ಇಲ್ಲ, ಎಲ್ಲ ಮಾಡಿಸ್ತಾನೆ, ಇದರ ಮೇಲೆ ಚೂರು ಅಂಟು ಇಲ್ಲ ಇವನಿಗೆ ಅಂತ ಚಿಂತನೆ ಮಾಡಿದರೆ ಹೊರತು ಈ ಹೇಳಿದ್ದೆಲ್ಲ ಬರಲ್ಲ.
ಈ ಹೇಳಿದ್ದೆಲ್ಲ ಬರಬೇಕಾ? ಬಿಂಬನಲ್ಲಿ ಈ ಚಿಂತನೆ ಮಾಡಿದರೆ, ಬಿಂಬ ಆ ಗುಣ ಪ್ರಕಟ ಮಾಡಿದರೆ ನಮ್ಮಲ್ಲಿ ಇಂಥ ಗುಣ ಬರುತ್ತೆ. ಇದೊಂದು ದೊಡ್ಡ ಕೀ. ಈ ಕೀ ಇಟ್ಟುಕೊಳ್ತೀರಾ, ಎಷ್ಟು ರೂಮ್ ಬೇಕಾದ್ರೂ ಓಪನ್ ಮಾಡಬಹುದು. ಶಾಸ್ತ್ರದಲ್ಲಿರುವ ಎಲ್ಲಾ ಬೇಕಾಗಿದ್ದರೆ ತೆಕ್ಕೋಬಹುದು. ಈ ಕೀ ಒಂದು ಇಲ್ಲ ಅಪ್ಪ ನಾಣೆ, ಯಾರು ಏನ್ ನೋಡ್ಲಿಕ್ಕೆ ಹೋದ್ರು ಎಲ್ಲಾ ಬಾಗಿಲು ಒಡೆದು ಹೋಗ್ಬೇಕಾಗಿದೆ ಅಷ್ಟೇ ಹೊರತು ಕೀ ತೆಕ್ಕೊಳ್ಳೋದೇ ಇಲ್ಲ. ಒಡಿಲಿಕ್ಕಾಗಲ್ಲ ಅಂತ ಬಾಗಲೇ ಹೊರತು. ಅದರಿಂದ ಈ ಕೀ ಯಾವುದು? ನಮಗೇನು ಬೇಕೋ ಅಂಥ ಗುಣವನ್ನ ಸ್ವಾಮಿಯಲ್ಲಿ ಚಿಂತನೆ ಮಾಡೋಣ, ಅದರಿಂದಲೇ ಪಡೆಯೋಣ. ಒಳ್ಳೆ ತಪಸ್ಸು ಬೇಕಾ? ತಪಸ್ಸಿರುವವ. ಒಳ್ಳೆ ಬುದ್ಧಿ ಬೇಕಾ? ಬುದ್ಧಿವಂತ. ಒಳ್ಳೆ ವಿದ್ಯೆ ಇರುವವ. ಏನೇನು ಬೇಕು ನಿಮಗೆ ಎಲ್ಲ ಅವನಲ್ಲಿ ಚಿಂತನೆ ಮಾಡಿ, ಮಾಡಿದ್ರೆ ಬರುತ್ತೆ. ಇದೊಂದೇ ಮಾರ್ಗ, ಬೇರೊಂದಿಲ್ಲ. ನೋ ಅದರ್ ಗೋ ಅಂತ ಹೇಳ್ತಾರಲ್ಲ, ಇದೊಂದೇ ರಾಜಮಾರ್ಗ. ಈ ರೀತಿ ಚಿಂತನೆ ಮಾಡೋಣ ಅಂದ್ರು. ಸರಿ, ನಂತರ ಈ ತನುವಿನಲ್ಲಿ ಅಂತ ಕೇಳಿದ್ರು, ಈ ತನುವಿನಲ್ಲಿ ಅಂತ
ಕೇಳಿದ್ರು.
ಅದೇ ಹೇಳಿದ್ದು, ಅವನಿಗೇನು ಆಗ್ಬೇಕಾಗಿಲ್ಲ, ನಮಗೆ ಮಾತ್ರ ಏನಾಗುತ್ತೆ. ಅವನು ಹೇಗೆ ಸಪರೇಟೋ ಈ ತನುವಿನಿಂದ, ಜೀವನು ಸಪರೇಟೆ. ಅದು ಗೊತ್ತಿರೋದೇ ಒದ್ದಾಡತಾ ತಿಳ್ಕೊಳ್ಳ ತಿಳುವಳಿಕೆ ಬಂತ ಚೆನ್ನಾಗಿ, ಅಯ್ಯೋ ನಂದಲ್ಲ ಇದು ಅಂತ ಬಂದೇ ಬರುತ್ತೆ. ಹೌದಾ ಅಲ್ವಾ? ಎಲ್ಲಿ ಬಂತು? ಅವಂದು ಅಲ್ಲ, ನಮ್ದು ಅಲ್ಲ. ಅವನಿಗೆ ಆ ಬುದ್ಧಿ ಇದೆ, ನಮ್ಗೆ ಬಂದಿಲ್ಲ. ಆ ಕೊಡೋ ಅಂತ ಕೇಳಬೇಕಾದ್ರೆ ಅವನ ಹಂಗ ಸುಮ್ಮನೆ ಕೊಡಲ್ಲ. ನನಗ ತಿಳುವಳಿಕೆ ಅಂದ್ರೆ ನಂದು ಒಂಬ ಅಂಟು ನನಗಿಲ್ಲ ಅಂತ ಚಿಂತನೆ ಮಾಡು, ನಿನ್ನ ಅಂಟು ಕಳಿತೀನಿ ಅಂತ ಹೇಳ. ಹೌದಲ್ವಾ? ಚೆನ್ನಾಗಿ ಹೇಳಿ, ಒಳ್ಳೆ ಕ್ವಶನ್ ಹೇಳಿ. ಅಲ್ಲೇ ಆನ್ಸರ್ ಬಂದು ಅವನ ತನುವಿನಲ್ಲಿ ಅವನಿಗೆ ಮಮತೆ ಅಲ್ಲಮ್ಮ. ಅವನ ತನುವಿನಲ್ಲಿ ಮಮತೆ ಇರ್ಲೇಬೇಕಿರ್ತದೆ, ದೋಷ ಅಲ್ಲ. ಮಮತೆ ಅಂದ್ರೆ ಏನು? ಮಮತೆ ಎಂಬ ಶಬ್ದನೇ ಬರಲ್ಲ ಅಲ್ಲಿ. ಸಂಸ್ಕೃತ ಬೇಡ, ಕನ್ನಡದಲ್ಲಿ ಮಾತಾಡಿ.
ಅದೇನಿದೆಯೋ ಸತ್ಯವಾಗಿ ಅದನ್ನ ಅರ್ಥ ಮಾಡ್ಕೊಂಡಿರೋದು ಅಷ್ಟೇ. ಮಮತೆ ಅನ್ನೋದಕ್ಕೆ ಅಲ್ಲ ಅರ್ಥ, ಮೋಹ ಇಲ್ವಲ್ಲ.
ಸ್ವಲ್ಪ ನೀವು ನಾನು ಹೇಳೋದು ಕೇಳಿದ್ರೆ ಮಾತಾಡ ಚೆನ್ನಾಗಿರುತ್ತೆ. ಮಮತೆ ಅಂದ್ರೆ ಏನು ಹೇಳಿ? ಮೋಹ. ಅದು ಶರೀರದ ಮೇಲೆ, ನಮ್ಮ ಒರಿಜಿನಲ್ ಶರೀರದ ಮೇಲೆ ಅದು ಏನಿದೆ ಅಂತ ತಿಳ್ಕೊಂಡಿದ್ರೆ ಮೋಹ ಹೇಗಾಗುತ್ತೆ? ಮಮತಾ ಶಬ್ದ ಪ್ರಯೋಗ ಎಲ್ಲಿ ಆಗುತ್ತೆ? ತನ್ನದಲ್ಲದರ ಮೇಲೆ ಮೋಹ ಬರೋದು. ಅದು ಸ್ವರೂಪ ದೇಹದಲ್ಲಿ ಆ ಶಬ್ದವೇ ಕೂಡಲ್ಲ. ಮತ್ತೆ ಅಷ್ಟೆಲ್ಲ ಸುತ್ತು ಬಳಸಿ ಸಂಸ್ಕೃತ ಕನ್ನಡ ಎಲ್ಲ ಬಳಸಿ ಹೇಳ್ಬೇಕಾದ ಅವಶ್ಯವೇ ಇಲ್ಲ. ಯಾಕೆ? ಯಾವುದು ನಮ್ಮದಲ್ಲವೋ ಅದರಲ್ಲಿ ನಾವು ಇಟ್ಟ ಅಭಿಮಾನವನ್ನ ಮಮತೆ ಅಂದ್ರು. ನಮ್ಮದಲ್ಲದೇ ಇದ್ರೆ ನಮ್ಮದು ಅಂತ. ಅದು ಸ್ವರೂಪ ದೇಹಕ್ಕೆ ವರ್ತಿಸೋದೇ ಇಲ್ಲ, ಅದು ನಮ್ದೇ. ಆದ್ರಿಂದ ಹೌದ ಇದೆ, ಹೌದ ನಾವೇ. ಆದ್ದರಿಂದ ಅದು ನಮ್ಮದಲ್ಲದಿದ್ರೆ ಒಂದು ವೇಳೆ
ಸ್ವರೂಪ ದೇಹ ಬೇರೆ ನಾವು ಬೇರೆ ಅಂತೇನಿಲ್ವಲ್ಲ.
ಅಯ್ಯೋ ಬಂತ ಡೌಟ್ ಯಾಕೆ ಬಂತು?
ಇಲ್ಲಮ್ಮ
ಇಲ್ಲ, ಶಬ್ದ ಬರುತ್ತೆ. ಅಂದ್ರೆ ಈ ಶರೀರ, ಈ ಸ್ವರೂಪ ದೇಹ ಯಾರದು? ನಮ್ದು. ಶಬ್ದ ಪ್ರಯೋಗಕ್ಕೆ ಅಲ್ಲಿ ಒಂದು ಕೆಲಸ ಮಾಡುತ್ತೆ, ವಿಶೇಷ ಅಂತ ಕೆಲಸ ಮಾಡುತ್ತೆ. ಭೇದ ಇಲ್ಲದ ಕಡೆ ಭೇದ ವ್ಯವಹಾರಕ್ಕೆ ಕಾರಣವಾದ ವಿಶೇಷ. ದೇವರಲ್ಲೂ ಕೂಡ ಭೇದ ಇಲ್ಲ, ಭೇದ ಇದ್ದಂತೆ ತೋರಲಿಕ್ಕೆ ಕಾರಣ ಅಂದ್ರೆ ವ್ಯವಹಾರಕ್ಕೆ ಕಾರಣ. ಅದು ಬೇರೆ ಅಲ್ಲ, ಅರ್ಪಿಸೋ ಕಾಲಕ್ಕೆ ಆ ವ್ಯವಹಾರಕ್ಕೆ ಕೊಡಿಸಿದ್ರು. ಅವನು ಅವನೇ, ಎಲ್ಲ ಅವನೇ ಚಿಂತ.
ಹಿಂದಿನ ಪದ್ಯದಲ್ಲಿ ರುದ್ರದೇವರು ರಥ ನಡೆಸೋರು, ವಾಯುದೇವರು ಛತ್ರ ಹಿಡಿದಾರೆ ಅಂತ ಇಲ್ಲಿ
ಇಲ್ಲೇನಿಲ್ಲೇ ಇಲ್ಲ ಮುಂಚೆ ಎಲ್ಲಿ ಹೇಳಿದೆ ಅಂದ್ರೆ ರಥಾದಿ ಪ್ರಕರಣ ಅಂತ ಷೋಡಶಿಯಲ್ಲಿ ಹೇಳಿದ್ದು. ಷೋಡಶಿಯಲ್ಲಿ ಬಂದಿತ್ತು ರಥಾದಿ ಪ್ರಕರಣ ಹೇಳಿದನಲ್ಲ. ಅದು ಹೌದು, ಇದು ಹೌದು. ವಾಯುದೇವರು ಹೇಳ್ತಾರೆ ಅಲ್ಲಿ, ಎರಡು ಕೂಡಿತು. ಅಲ್ಲಿ ಎರಡೂ ಕೂಡಿತು ಅಂದ್ರೆ ಅಲ್ಲಿ ವಾಗ ಅಭಿಮಾನಿ ಅಂದ್ರೆ ಆ ಹದ್ದಗಳ ಅಭಿಮಾನಿ ಯಾರು? ಉಮಾದೇವಿ ಆದ್ರೆ ರುದ್ರದೇವರು ಕೊಡ್ತಾರೆ, ಲಕ್ಷ್ಮೀ ಅದೇ ವಿಶ್ವಭಾರತಿ ದೇವಿ ಆದ್ರೆ ವಾಯುದೇವರು ಕೊಡ್ತಾರೆ. ಅಲ್ಲ, ಯಾರು ಕೂತಾರೆ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಅಲ್ಲಿ ಉಮಾದೇವಿ ಇದ್ದಾಳೆ, ಒಳಗೆ ಭಾರತೀ ದೇವಿ ಇದ್ದಾಳೆ, ರುದ್ರದೇವರು ಇದ್ದಾರೆ, ಒಳಗೆ ವಾಯುದೇವರು ಇದ್ದಾರೆ. ಯಾರು ಕೈ ಹಿಡಿಬೇಕೋ ಅವ್ರು ಕೈ ಹಿಡಿತಾರೆ ಅಷ್ಟೇ. ಆ ಪ್ರಕಾರ ಅವ್ರ ಮೂಲಕ ನಮ್ಮನ್ನ ಆಡಿಸ್ತಾರೆ. ಎರಡು ಸರಿ ಸಾಕ. ಶ್ರೀಕೃಷ್ಣ ನಮಸ್ಕಾರ.
ಹೇಳ್ತಾರೆ.